enter a recording number to identify this recording, followed by the pound sign. This conference is being recorded.
There are winter weather advisories now in effect across the tri-state area.
All callers are muted and may unmute themselves by pressing star 6.
Hari Om Shri Gurubhyo Namaha. Lam Badeta Patrayapaham. Nitya Siddhanta Duddha. Abhramam Bhangarayitam Ajadam Vimalam Sada Ananda Tirthamata Vidvamsham Shakshanaha Jaitita Ketanit Bhadatam Nohudambare Artikal Pidakalpoyam Pratyatita Kesari Vyasa Tirtha Guru Bhuyat Asmrishtata Siddhaye Tapo Vidya Vratyadi Sudgunhoga Karanam Vadiraj Guru Nundi Ahegriya Padashriya Pujya Raghavendraya Sati Dharma Ratayata Bhadatam Karparukshaya Namatam Kamadhenave Durvadi Dhantrave Vaishnavindi Varendave Shri Raghavendra Gurave Namo Atyantrayalave Apad Moli Paryantam Guru Namakutin Smarit Tena Vignaha Prashyanti Siddhyancha Manorathaha Harihi Om Shri Gurubhyo Namaha. Navu Kalagina Kelavu Class Galinda Normal Lag Harikatanusara Bhagavad Gita Madidru Iga Ondu Erdu Mooru Tingalinda Navu Narayana Varma Sri Shishavana Darpana ಈ ಸ್ತೋತ್ರಗಳ ಅರ್ಥವನ್ನು ಸ್ಥೂಲವಾಗಿ ನೋಡ್ತಾ ಬಂದಿದ್ದೀವಿ. ಮೊದಲು ಹೇಗಿತ್ತು ಅಂತ ಹೇಳಿದರೆ, ಲಕ್ಷ್ಮೀ ಹೃದಯ ಹೇಳಿಬಿಟ್ಟು ನಾರಾಯಣ ವರ್ಮ ಹೇಳಿ ಮತ್ತು ಲಕ್ಷ್ಮೀ ಹೃದಯ ಹೇಳುವ ಒಂದು ಪದ್ಧತಿ ಇತ್ತು. ಆದರೆ ಕಲಿಯುಗದಲ್ಲಿ ಲಕ್ಷ್ಮೀ ಹೃದಯಕ್ಕೆ ಅಷ್ಟು ಅಂದ್ರೆ ಲಕ್ಷ್ಮೀ ಹೃದಯ ಹೇಳುವಷ್ಟು ಯೋಗ್ಯತೆ ಜನರಿಗಿಲ್ಲ, ಅವರಿಗೆ ಅದರ ಫಲ ಸಿಗೋದಿಲ್ಲ ಅನ್ನುವ ಕಾರಣದಿಂದ ವಾದಿರಾಜ ಸ್ವಾಮಿಗಳು ನಮ್ಮಂತಹ ಸಾಮಾನ್ಯ ಜನರಿಗೆ ಒಂದು ಶ್ರೇಷ್ಠ ಬರಬೇಕಂತ ಹೇಳಿ ಈ ಶ್ರೀಶಗುಣ ದರ್ಪಣ ಅನ್ನುವ ಸ್ತೋತ್ರವನ್ನು ಶ್ರೀ ಶ್ರೀಶಗುಣ ದರ್ಪಣ ಅಂತ ಹೇಳಿ ಲಕ್ಷ್ಮೀ ನಾರಾಯಣರನ್ನು ಹೊಗಳುವಂತಹ ಸ್ತೋತ್ರ ಅದನ್ನು ಮಾಡಿ ಅದರ ಸಂಪುಟಾಕಾರದಿಂದ ಅಂದರೆ ಮೊದಲು ಶ್ರೀ ಶ್ರೀಶಗುಣ ದರ್ಪಣ ಆಮೇಲೆ ನಾರಾಯಣ ವರ್ಮ ಮತ್ತು ಶ್ರೀ ಶ್ರೀಶಗುಣ ದರ್ಪಣ ಸ್ತೋತ್ರ ಹೇಳಿದರೆ ಅಭೀಷ್ಟ ಫಲಗಳು ಸಿದ್ಧವಾಗುತ್ತೆ ಅಂತ ಹೇಳಿ ವಾದಿರಾಸಗಳು ಮಾಡಿದ್ದಾರೆ. ನಾವು ಶ್ರೀಶಗುಣ ದರ್ಪಣ ಅರ್ಥವನ್ನು ನೋಡಿಬಿಟ್ಟು ನಾರಾಯಣ ವರ್ಮ ಅರ್ಥ ನೋಡಿದ್ದೀವಿ, ಅದು ಮಿಸ್ ಮಾಡಿದವರು ಇರ್ತಾರೆ ಅಂತೇಳಿ ಮತ್ತು ಶ್ರೀ ಶ್ರೀಶಗುಣ ದರ್ಪಣ ಸ್ತೋತ್ರದ ಅರ್ಥವನ್ನು ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಒಬ್ರು ಕೇಳಿದ್ರು ಈ ಶ್ರೀಶಗುಣ ದರ್ಪಣ ಹೇಳುವಾಗ ಲಕ್ಷ್ಮೀ ನಿತ್ಯ ಮುಕ್ತಳು ಅಂತ ಹೇಳಿದ ಕಾರಣದಿಂದ ಮೋಕ್ಷದಲ್ಲಿ ಏನು ಭೇದಗಳು, ನಾನು ಕೆಲವು ಜನ ನಾಲ್ಕು ವಿಧವಾದ ಮೋಕ್ಷ ಇದೆ, ಐದು ವಿಧವಾದ ಮೋಕ್ಷ ಇದೆ, ಹೀಗೆ ವಿಧವಾಗಿ ಹೇಳ್ತಾರೆ. ಏನು ಮೋಕ್ಷದ ಕೈಂಡ್ಸ್ ಭೇದಗಳೇನು, ಮೋಕ್ಷದಲ್ಲಿ ಭೇದಗಳಿದ, ಎಲ್ಲರೂ ಮೋಕ್ಷಕ್ಕೆ ಹೋದವರು? ಯಾಕಂದ್ರೆ ವಿಶಿಷ್ಟ ಅದ್ವೈತದಲ್ಲಿ ಆನಂದ ಸಾಮ್ಯ ಅಂತೇಳಿ ಎಲ್ಲರೂ ಒಂದೇ ಮೋಕ್ಷ, ಎಲ್ಲರಿಗೆ ಭಗವಂತನ ಸಮಾನವಾದ ಆನಂದ ಸಿಗುತ್ತೆ ಅಂತೇಳಿ ಒಂದು ಭ್ರಮೆ ಉಂಟಾಗಿದೆ. ಅದನ್ನು ಖಂಡನ ಮಾಡ್ತಾ ಆಚಾರ್ಯರು, ಇಲ್ಲ, ನಮಗೆ ಶಾಸ್ತ್ರಗಳಲ್ಲಿ ಹಾಗೆ ಹೇಳಲಿಲ್ಲ, ಮೋಕ್ಷದಲ್ಲಿ ಪ್ರಭೇದ ಇದೆ ಅಂತೇಳಿ ಉಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಮೋಕ್ಷದ ಭೇದವನ್ನು ಹೇಳಿದ್ದಾರೆ. ಅದೇ ವಿಧವಾಗಿ ಮೋಕ್ಷದಲ್ಲಿ ಪ್ರಭೇದಗಳಿದೆ ಅಂತೇಳಿ ಭಾಗವತದಲ್ಲಿ ಭಾರತದಲ್ಲಿ ಕೂಡ ಪ್ರಸಂಗ ಬರುತ್ತೆ. ಎಷ್ಟು ಮೋಕ್ಷಗಳು, ಮೋಕ್ಷದಲ್ಲಿ ಎಷ್ಟು ತರಹ ಮೋಕ್ಷ ಇದೆ ಅಂತ ಹೇಳಿದ್ರೆ, ವೇದಗಳು ಎಷ್ಟಿದೆ ಅಂತ ಹೇಳಿದ್ರೆ, ಮೂರು ವೇದ ಅಂತ ಹೇಳಿದ್ರೆ ನಾಲ್ಕು ವೇದ ಅಂತ ಹೇಳ್ತಾರೆ, ಎರಡೂ ಕರೆಕ್ಟೇ. ಮೂರು ವೇದಗಳು ಅಂತ ಹೇಳಿದಾಗ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಹೇಳಿ, ಮತ್ತೆ ಅಥರ್ವಣ ವೇದ ಇದೆಲ್ಲವಾ ಅಂತ ಹೇಳಿದ್ರೆ, ಅಥರ್ವಣ ವೇದ ಋಗ್ಯ ಯಜು ಸಾಮವೇದಗಳಲ್ಲಿ ಕೆಲವು ಭಾಗಗಳನ್ನು ತಗೊಂಡು ಮಾಡಿದ್ದು ಅಥರ್ವಣ ವೇದ. ಸೊ ವೇದಗಳು ನಾಲ್ಕು ಅಂತ ಹೇಳಿದ್ರು ಚತುರ್ವೇದ ವೇದ, ನಾಲ್ಕು ವೇದಗಳಂದ್ರೂ ಕರೆಕ್ಟೇ, ಮೂರು ವೇದಗಳಂದ್ರೂ, ನಾಲ್ಕು ವೇದಗಳಂದ್ರೆ ಋಗ್ ಯಜು ಸಾಮ ಅಥರ್ವಣ ವೇದಗಳು. ಮೂರು ವೇದಗಳಂತ ಹೇಳಿದರೆ ಋಗ್ಯುಸ್ಸಾಮ ಅಥರ್ವಣ ವೇದ ಈಸ್ ಆಕ್ಚುಲಿ ಎಕ್ಸ್ಟ್ರಾಕ್ಷನ್ ಋಗ್ಯುಸ್ಸಾಮ ವೇದಗಳಿಂದ ಕೆಲವು ಭಾಗಗಳನ್ನು ತೆಗೆದು ಮಾಡಿದಂತಹ ಒಂದು ವೇದ. ಸೊ ಅಥರ್ವಣ ವೇದವನ್ನು ಸಪರೇಟ್ ಆಗಿ ಹೇಳಬಹುದು, ಇಲ್ಲ ಅದು ಋಗ್ಯುಸ್ಸಾಮಗಳಲ್ಲಿಯೇ ಭಾಗವಾಗಿ ಹೇಳಬಹುದಾದ ಕಾರಣದಿಂದ ಅದು ಮೂರು ವೇದಗಳು ನಾಲ್ಕು ವೇದಗಳು ತ್ರಯಿ ಅಂತ ಕರೀತಾರೆ. ಮೂರು ವೇದಗಳಂತ ಹೇಳಿದಾಗ ತ್ರಯಿ ಅಂತ ಪ್ರಸಿದ್ಧಿ ವೇದಗಳಿಗೆ, ಮೂರರ ಗುಂಪು ಮೂರು ವೇದಗಳು. ಅದೇ ವಿಧವಾಗಿ ಚತುರ್ವಿಧ ವೇದಗಳು ಚತುರ್ವೇದ ಚತುರ್ವೇದ ಅಂತ ಹೇಳಿ ನಾಲ್ಕು ವೇದಗಳಂತ, ಎರಡೂ ಪದ್ಧತಿ ಎರಡೂ ಕರೆಕ್ಟೇ, ಒಂದು ಕರೆಕ್ಟ್ ಒಂದು ತಪ್ಪಂತಲ್ಲ. ಅದೇ ವಿಧವಾಗಿ ಮೋಕ್ಷದಲ್ಲಿ ಕೂಡ ನಾಲ್ಕು ವಿಧವಾದ ಮೋಕ್ಷ ಇದೆ ಅಂತ ಕೆಲವು ಜನ, ಐದು ವಿಧವಾದ ಮೋಕ್ಷವಿದೆ ಅಂತ ಕೆಲವು ಜನ ಹೇಳ್ತಾರೆ. ಏನು ನಾಲ್ಕು ವಿಧವಾದ ಮೋಕ್ಷಗಳೇನು ಅಂತ ಹೇಳಿದ್ರೆ, ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ ಅನ್ನುವ ನಾಲ್ಕು ವಿಧವಾದ ಮೋಕ್ಷ ಇದೆ ಅಂತ ಹೇಳಿ. ಸಾಷ್ಟಿ ಅನ್ನುವ ಇನ್ನೊಂದು ಶಬ್ದ ಬರುತ್ತೆ, ಸಾಷ್ಟಿ ಅನ್ನುವ ಒಂದು ಮೋಕ್ಷ ಇದೆ ಅಂತೇಳಿ, ಅದನ್ನು ಸಪರೇಟ್ ಆಗಿ ಇನ್ನೊಂದಾಗಿ ಹೇಳಿದಾಗ ಐದು ವಿಧವಾದ ಮೋಕ್ಷಗಳು, ಸಾಷ್ಟಿ, ಸಾಯುಜ್ಯ, ಸಾರೂಪ್ಯ ಸಾಲೋಕ್ಯ ಸಾಮೀಪ್ಯ ಅಂತೇಳಿ ನಾಲ್ಕು ವಿಧವಾದ ಮೋಕ್ಷ ಅಂತ ಹೇಳಿದಾಗ ಸಾಷ್ಟಿ ಅನ್ನೋದು ಸಾಹಿತ್ಯದಲ್ಲಿಯೇ ಒಂದು ಭಾಗ, ಸಾಹಿತ್ಯದಲ್ಲಿ ಎರಡು ಸಾಹಿತ್ಯ ಸಾಷ್ಟಿ ಅನ್ನೋದು ಎರಡು ಒಂದು ಸಬ್ ಡಿವಿಜನ್ಸ್ ಆಫ್ ಒಂದರ ಒಂದರದೇ ಸಬ್ ಡಿವಿಷನ್ ಅಂತ ಹೇಳಿ ಅದನ್ನು ಎರಡು ಒಂದಾಗಿ ತಗೊಂಡಾಗ ಎರಡು ಒಂದೇ ಆಗುತ್ತೆ, ಸಾಷ್ಟಿ ಸಾಹಿತ್ಯಗಳು ಒಂದಾಗುತ್ತೆ. ಆಮೇಲೆ ಸಾರೂಪ್ಯ ಸಾಮೀಪ್ಯ ಸಾಲೋಕ್ಯ ಅನ್ನುವ ಮೋಕ್ಷಗಳು ವಿಧವಾಗಿ ನಾಲ್ಕು ಅಂತ ಹೇಳಬಹುದು, ಇಲ್ಲ ಐದು ವಿಧವಾದ ಮೋಕ್ಷಗಳಂತ ಹೇಳಬಹುದು. ಏನು ಇದರಲ್ಲಿ ಅಂದ್ರೆ ಆನಂದ ತಾರತಮ್ಯ ಇದೆ ಅಂತ ಹೇಳುವುದಕ್ಕಾಗಿ ನಮಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ, ಅದೇ ವಿಧವಾಗಿ ತೈತ್ತಿರೀಯ ಉಪನಿಷತ್ತಿನಲ್ಲಿ ಮೂರು ಕಡೆ ಉಪನಿಷತ್ತಿನಲ್ಲಿ ಆನಂದ ತಾರತಮ್ಯವನ್ನು ಹೇಳ್ತಾರೆ. ಬ್ರಾಡ್ ಆಗಿ ಹೇಳ್ತಾರೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾಟಗರಿಯಿಂದ ಇನ್ನೊಂದು ಕ್ಯಾಟಗರಿಗೆ ನೂರು ನೂರು ಅಧಿಕವಾಗಿ ನೂರು ಪಟ್ಟು, ನೂರು ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಹಂಡ್ರೆಡ್ ಅಂತಲ್ಲ, ಇಟ್ ವಿಲ್ ಬಿ ಲಾಟ್ ಮೋರ್ ದನ್ ಹಂಡ್ರೆಡ್. ಹಂಡ್ರೆಡ್ ಅನ್ನೋದು ಅನಂತವಾದ ಶಬ್ದ ಅಂತೇಳಿ ಅನೇಕ ಅನಂತ ಅಂತಲೂ ತಗೋಬಹುದು. ಅನೇಕ ಅಂದ್ರೆ ಮೋಕ್ಷದಲ್ಲಿ ತಾರತಮ್ಯ ಇದೆ ಅಂತೇಳಿ. ಸೊ ಒಂದೊಂದು ಒಬ್ಬೊಬ್ಬರಿಗೆ ಅಷ್ಟೇ ಅಲ್ಲದೆ ಈವನ್ ವಿತ್ ಇನ್ ಒಂದು ಕ್ಯಾಟಗರಿ, ಈಗ ಒಂದು ಕ್ಯಾಟಗರಿ ತಗೊಂಡ್ರೆ ಅವರಲ್ಲಿ ಕೂಡ ಮೋಕ್ಷದಲ್ಲಿ ಪ್ರಭೇದಗಳಿದೆ ಅಂತೇಳಿ. ಸೊ ಆ ಮೋಕ್ಷದ ಆನಂದದಲ್ಲಿಯೂ ವ್ಯತ್ಯಾಸ ಇದೆ. ಆ ಮೋಕ್ಷ ಬ್ರಾಡ್ ಕ್ಯಾಟಗರೀಸ್ ಇದರಲ್ಲಿರುವಾಗ, ಈಗ ಸಾಹಿತ್ಯ ಆನಂದ ತಗೊಂಡ್ರೆ ಅದರಲ್ಲಿ ಒಬ್ಬರಿಗೂ ಒಂದೊಂದು ತರ ಇರಬಹುದು. ಇಲ್ಲ ಸಾಲೋಕ್ಯ ಆನಂದ ಅಂದ್ರೆ ಸಾಲೋಕ್ಯ ಆನಂದ ಮೋಕ್ಷದಲ್ಲಿರುವವರಿಗೆಲ್ಲರಿಗೂ ಒಂದೇ ವಿಧವಾದ ಆನಂದ ಸಿಗುತ್ತೆ ಅಂತಿಲ್ಲ. ಸಾಲೋಕ್ಯ ಮೋಕ್ಷದಲ್ಲಿರುವವರಿಗೆ ಕೂಡ ಆನಂದದ ತಾರತಮ್ಯ ಇರಬಹುದು. ಬಟ್ ಇದು ಏನು ವ್ಯತ್ಯಾಸ, ಏನು ವಾಟ್ ಆರ್ ದೀಸ್ ಅಂತ ಹೇಳಿದರೆ, ಸಾಷ್ಟಿ ಅನ್ನೋದು ಸಾಹಿತ್ಯದಲ್ಲಿ ಒಂದು ಹೈಯರ್ ವೆರೈಟಿ. ಸಾಷ್ಟಿ ಅಂದ್ರೆ ಭಗವಂತನ ಅಂಗಾಂಗಗಳಿಂದ, ಸಾಷ್ಟಿ ಸಾಹಿತ್ಯ ಎರಡಕ್ಕೂ ಕೂಡ ಭಗವಂತನ ಅಂಗಗಳಿಂದಲೇ ಅವರು ಆನಂದವನ್ನು ಪಡಿತಾರೆ ಅಂತೇಳಿ. ಅಂದ್ರೆ ಭಗವಂತನ ಕಣ್ಣಿನಿಂದ ಅವರು ನೋಡ್ತಾರೆ ಅಂತೇಳಿ. ಭಗವಂತನ ಕಣ್ಣಿನಿಂದ ನೋಡುವುದಂತೆ ಏನು ಅಂತ ಹೇಳಿದರೆ, ಮೋಕ್ಷಕ್ಕೆ ಹೋದ ಮೇಲೆ ಭಗವಂತ ಅವನು ಅಲೌಕಿಕ ಅಂದ್ರೆ ಏನು, ಅವನು ಎಲ್ಲ, ಅವನಿಗೆ ದೇಹ ಅನ್ನೋದೇ ಎಲ್ಲ, ಮೋಕ್ಷ ನಿತ್ಯ ಮುಕ್ತರು. ಭಗವಂತ ಲಕ್ಷ್ಮಿ ಇಬ್ಬರು ಕೂಡ ನಿತ್ಯ ಮುಕ್ತರು. ಅವರ ಅವಯವಗಳು ಕಣ್ಣು ಮೂಗು ಕಿವಿ ಅಂತ ಹೇಳಿದಾಗ ಅವೆಲ್ಲವೂ ಅಭಿನ್ನಗಳಂತ ಹೇಳಿದ್ರೆ ಏನು, ಭಗವಂತನಿಗೆ ಭಗವಂತನ ಅವಯವಗಳಿಗೆ ಅಭೇದ ಅಂತ ಹೇಳ್ತೀವಿ. ಅಂದ್ರೆ ಅವನೆಲ್ಲ ಅವಯವಗಳು ಒಂದೇ, ಆದ್ರೆ ಮತ್ತೆ ಬೇರೆಯಾಗಿ ಇರುತ್ತೆ, ಒಂದರಲ್ಲಿ ಬೇರೆ ಬೇರೆಯಲ್ಲಿ ಒಂದೇ ಇರುವಂತಹದ್ದು. ಇದು ಬಹಳ ವಿಚಿತ್ರವಾದದ್ದು, ಇದು ಊಹಕ್ಕೆ ನಮಗೆ ಇಟ್ಸ್ ಇವನ್ ಹಾರ್ಡ್ ಟು ಕಾಂಪ್ರಿಹೆಂಡ್, ನಮ್ಮಿಂದ ಊಹಿಸಲಕ್ಕೂ ಆಗೋದಿಲ್ಲ. ಬಟ್ ನಾವು ಇದಕ್ಕೆ ಪ್ರಮಾಣ ಅಂತ ಹೇಳಿದ್ರೆ, ಇದು ಅಪ್ರಾಕೃತವಾದದರಿಂದ ಇದಕ್ಕೆ ಕೇವಲ ಶಬ್ದ ವೇದ ಪ್ರಮಾಣದಿಂದಲೇ ನಾವು ಇದನ್ನು ನೋಡ್ಲಿಕ್ಕಾಗುತ್ತೆ. ಭಗವಂತ ತನ್ನ ಅವಯವಗಳಿಂದ ನೋಡ್ಲಕ್ಕೆ ಬಿಡ್ತಾನೆ ಅಂತ ಹೇಳಿದ್ರೆ, ಆ ಆನಂದವನ್ನು ಅವರಿಗೆ ಕೊಡುವುದಕ್ಕಾಗಿ ಭಗವಂತ ತನ್ನ, ಇಟ್ಸ್ ಲೈಕ್ ಲೆಟಿಂಗ್ ಸಮ್ಒನ್ ಸ್ಟೇ ಇನ್ ಅವರ್ ಹೌಸ್ ಇದ್ದಂಗೆ. ಭಗವಂತ ತನ್ನ ಅವಯವಗಳಿಂದ, ತನ್ನ ಕಣ್ಣಿನಿಂದ ನೋಡ್ಲಿಕ್ಕೆ ಸೂರ್ಯ ಇದ್ದಾನೆ, ಸೂರ್ಯ ಅಲ್ಲಿ ಮುಕ್ತ ಸೂರ್ಯ ಬರಬೇಕಂದ್ರೆ ಮುಕ್ತ ಸೂರ್ಯ ಭಗವಂತನ ಕಣ್ಣಿನಿಂದ ನೋಡ್ತಾ ಆನಂದವನ್ನು ಪಡಿತಾನೆ. ಅಂದ್ರೆ ಈ ಆ ಸಾಹಿತ್ಯ ಆನಂದದಲ್ಲಿ ಆ ವಿಧವಾಗಿ ಭಗವಂತನ ಅವಯವಗಳ ಮೂಲಕವಾಗಿಯೇ ಆನಂದವನ್ನು ಪಡೆಯುವಂತಹ ಒಂದು ಸ್ಪೆಷಲ್ ಪ್ರಿವಿಲೇಜ್ ಅಂತೀವಿ, ಅದು ಭಗವಂತ ಕೊಡ್ತಾನೆ. ಅದು ಸಾಹಿತ್ಯ ಮುಕ್ತಿ. ಅದರಲ್ಲಿಯೂ ವಿಶೇಷವಾದ ಸಾಹಿತ್ಯ, ಸಾಹಿತ್ಯದಲ್ಲಿ ಹೈಯರ್ ಕ್ಯಾಟಗರಿ ಸಾರ್ಷ್ಟಿ. ಅದು ಮುಕ್ತ ಬ್ರಹ್ಮನಿಗೂ ವಾಯುದೇವರಂತ ನಾವು ಪ್ರಯೋಗ ಮಾಡಿದಾಗ, ಮೋಕ್ಷದಲ್ಲಿ ವಾಯುದೇವರು ಬ್ರಹ್ಮ ಪದವಿಗೆ ಹೋಗಿ ಮೋಕ್ಷದಲ್ಲಿ ವಾಯುದೇವರು ಅಂತ ಹೇಳಿದ್ರೆ ವಾಯುದೇವ ಪದವಿನಿಂದ ಮೋಕ್ಷಕ್ಕೆ ಡೈರೆಕ್ಟ್ ಇಲ್ಲ, ಮುಕ್ತ ವಾಯು ಅಂತ ಹೇಳಿದಾಗ ಬ್ರಹ್ಮ ಅಂತಲೇ ತಗೋಬೇಕು. ಯಾವಾಗಾದ್ರೂ ಮುಕ್ತ ವಾಯು ಅಂತ ಪ್ರಯೋಗ ಬಂದರೆ ಅದು ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಮೋಕ್ಷ ವಾಯುದೇವರು ಚತುರ್ಮುಖ ಬ್ರಹ್ಮವಾಗಿ ಆ ಪದವಿಯಿಂದ ಮೋಕ್ಷಕ್ಕೆ ಹೋಗ್ತಾರೆ. ಅದಕ್ಕೆ ಮುಕ್ತ ಬ್ರಹ್ಮ ಮುಕ್ತ ವಾಯು ಎರಡೂ ಒಂದೇ. ಅಂದ್ರೆ ಬ್ರಹ್ಮ ಪದವಿಗೆ ಹೋದ ಮೇಲೆ ಮುಕ್ತಿಗೆ ಹೋದವರಿಗೆ ಆ ಮುಕ್ತ ಬ್ರಹ್ಮನಿಗೆ ಮುಕ್ತ ವಾಯು ಮುಕ್ತ ಬ್ರಹ್ಮ ಅಂತ ಪ್ರಯೋಗ ಮಾಡ್ತಾರೆ ಅವರಿಗೆ, ಆ ರುಜುಗಳಿಗೆ. ಅದೇ ವಿಧವಾಗಿ ಅವರ ಪತ್ನಿಗಳಿಗೆ, ಅವರಿಗೆ ಸಾಷ್ಟಿ ಅಂದ್ರೆ ಭಗವಂತನ ಅವಯವಗಳ ಮೂಲಕವಾಗಿ ಒಂದು ವಿಶೇಷವಾದ ಆನಂದ, ಅತ್ಯಧಿಕವಾದ ಆನಂದ ಅವರಿಗೆ ಸಿಗುವಂತ ಮಾಡುವಂತಹದ್ದು. ಅಲ್ಲಿ ಮೋಕ್ಷದಲ್ಲಿ ಹೋದಾಗ ಕೂಡ ಆ ತಾರತಮ್ಯ ಭೇದ ಹಾಗೆ ಇದೆ. ಅಂದ್ರೆ ಸಂಸಾರದಲ್ಲಿ ತಾರತಮ್ಯ ಭೇದ ಇದ್ದಂತೆ ಮೋಕ್ಷದಲ್ಲಿಯೂ ತಾರತಮ್ಯ ಇದ್ದೇ ಇದೆ. ಮೋಕ್ಷಕ್ಕೆ ಹೋದ ಮೇಲೂ ತಾರತಮ್ಯ ಭೇದ ಇದ್ದೇ ಇರುತ್ತೆ. ಅಲ್ಲಿ ಸಾಷ್ಟಿ ಆನಂದವನ್ನು ಪಡೆಯುವವರು ಉತ್ತಮೋತ್ತಮರಾದಂತಹ ಈ ದೇವತೆಗಳು, ಬ್ರಹ್ಮ, ಆಮೇಲೆ ಅವರ ಪತ್ನಿ ಸರಸ್ವತಿ ದೇವಿ, ಇವರು ಈ ವಿಧವಾಗಿ ಸಾಷ್ಟಿ ಆನಂದವನ್ನು ಪಡಿತಾರೆ. ಅದಾದ ಮೇಲೆ ಮಿಕ್ಕ ಉತ್ತಮವಾದ ದೇವತೆಗಳು ಇಂದ್ರ, ಸೂರ್ಯ, ಚಂದ್ರ ಇತ್ಯಾದಿಗಳು ಯಾರಿದ್ದಾರೋ, ಅದೇ ವಿಧವಾಗಿ ಮುಕ್ತಶೇಷ ಅವರಿಗಿಂತಲೂ ಮೇಲೆ, ಇಂದ್ರ ಸೂರ್ಯ ಚಂದ್ರ ಆದಿಗಳಿಗಿಂತ ಮೇಲೆ ಬರುವವರು, ಚತುರ್ಮುಖ ಬ್ರಹ್ಮಕ್ಕಿಂತಲೂ ಕಡೆಗೆ ಬರುವಂತಹವರು, ಇವರೆಲ್ಲರೂ ಕೂಡ ಸಾಹಿತ್ಯ ಆನಂದವನ್ನೇ ಪಡಿತಾರೆ. ಅಂದ್ರೆ ಭಗವಂತನ ಅವಯವಗಳ ಮೂಲಕವಾಗಿ ಆ ಆನಂದ, ಮುಕ್ತ ಆನಂದವನ್ನು, ಮೋಕ್ಷಾನಂದವನ್ನು ಅನುಭವಿಸುವಂತಹ ಅವಕಾಶ ಭಗವಂತ ಇವರಿಗೆ ಕೊಡ್ತಾನೆ. ಇದಕ್ಕೆ ಸಾಹಿತ್ಯ ಮುಕ್ತಿ ಅಂತ ಕರೀತಾರೆ. ಸೊ ಸಾಷ್ಟಿ ಸಾಹಿತ್ಯ ಅನ್ನೋದು ಉತ್ತಮೋತ್ತಮರಾದಂತಹ ಹೈಯರ್ ಕ್ಯಾಟಗರಿ ದೇವತೆಗಳಿಗೆ ಸಿಗುವಂತಹ ಒಂದು ಆನಂದ. ಅದಾದ ಮೇಲೆ ಮಿಕ್ಕ ತಾತ್ವಿಕ ದೇವತೆಗಳಿಗೆ ಕಳಗಿರುವಂತಹ ತಾತ್ವಿಕ ದೇವತೆಗಳಿಗೆ ಅವರಿಗೆ ಸಿಗುವಂತಹದ್ದು ಸಾರೂಪ್ಯ ಆನಂದ ಅಂತೇಳಿ, ಸಾರೂಪ್ಯ ಮೋಕ್ಷ. ಸಾರೂಪ್ಯ ಮೋಕ್ಷ ಅಂತ ಹೇಳಿದ್ರೆ ಭಗವಂತನಂತೆ ಅವರು, ನಾವು ಕೆಲವು ಕಡೆ ನೋಡ್ತೀವಿ ದೇವಾಲಯಗಳಲ್ಲಿ ಹೊರಗೆ ಇರ್ತಾರೆ, ಹೊರಗೆ ಹಾಕಿ ದ್ವಾರಪಾಲಕರಂತೆ ಇರ್ತಾರೆ, ಅವರಿಗೂ ನಾ ಶಂಖ ಚಕ್ರ ಗದಾಪದ್ಮ, ಇಂದು ಶಂಖ ಚಕ್ರ ಗದಾಪದ್ಮ ದೇವರ ಆಯುಧಗಳು ಇವರಿಗೆ ಹೇಗೆ ಬಂತು ಅಂತೇಳಿ, ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದಾಪದ್ಮಗಳನ್ನು ಧಾರಣೆ ಮಾಡಿರ್ತಾರೆ. ಇವರಿಗೆ ಸಾರೂಪ್ಯ ಆನಂದ, ಭಗವಂತನ ರೂಪದಂತೆ ಇವರು ರೂಪ ತಗೊಳ್ತಾರೆ. ಅಂದ್ರೆ ಭಗವಂತನಿಗೆ ಸಮಾನರಾಗಿ ಬಿಟ್ಟಾರಂತ ತಿಳ್ಕೋಬಾರದು, ಭಗವಂತನ ಅಷ್ಟು ಆನಂದ ಇವರಿಗೆ ಸಿಗಿತು ಅಂತಲೂ ತಿಳ್ಕೋಬಾರದು. ಭಗವಂತನಂತೆ ರೂಪ, ಭಗವಂತನ ರೂಪವನ್ನು ಧ್ಯಾನ ಮಾಡಿ 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 ಭಗವಂತ ಅವರಿಗೆ ಒಂದು ವರವನ್ನು ಕೊಟ್ಟಂತೆ, ಅವರಿಗೆ ಒಂದು ತನ್ನ ರೂಪದಂತಹ ರೂಪ ಕೊಡ್ತಾನೆ. ಅವರು ಆ ರೂಪದಲ್ಲಿ ಭಗವಂತನಂತೆ ರೂಪವನ್ನು ತಾಳಿ ಅವರು ಆನಂದವನ್ನು ಅವರಿಗೆ ಯೋಗ್ಯತಾನುಸಾರವಾಗಿ, ಅಂದ್ರೆ ಸಾರೂಪ್ಯ ಆನಂದವನ್ನು ಪಡೆದವರೆಲ್ಲರೂ ಒಂದೇ ಆನಂದ ಇರುತ್ತೆ ಅಂತ ಮತ್ತು ತಿಳ್ಕೋಬಾರದು. ಸಾರೂಪ್ಯ ಆನಂದ ಅನೇಕ ಮಂದಿ ದೇವತೆಗಳಿಗೆ ಇರುತ್ತೆ, ಮೀಡಿಯಂ ಲೆವೆಲ್ನಲ್ಲಿರುವಂತಹ ದೇವತೆಗಳು, ಅವರಿಗೆ ತತ್ವಾಭಿಮಾನಿ ದೇವತೆಗಳು ಮೀಡಿಯಂ ಹೈ, ಮೀಡಿಯಂ ಟು ಹೈ ಇರುವಂತಹ ಅವರು, ಅವರಿಗೆ ಈ ಸಾರೂಪ್ಯ ಆನಂದ ಅವರಿಗೆ ಸಿಗತ್ತೆ. ಅದು ಭಗವಂತ ಅವರಿಗೆ ಸ್ಪೆಷಲ್ ಆಗಿ ಕೊಡುವಂತಹ ಆನಂದ. ಅದರ ಮೂಲಕವಾಗಿ ಅವರು ಭಗವಂತನನ್ನು ಉಪಾಸನೆ ಮಾಡ್ತಾ, ಮೋಕ್ಷದಲ್ಲಿಯೂ ಕೂಡ ಭಗವಂತನ ಧ್ಯಾನವನ್ನು ಮಾಡ್ತಾ ಆ ವಿಧವಾದ ಆನಂದವನ್ನು ಅನುಭವಿಸ್ತಾ ಇರ್ತಾರೆ. ಅದಕ್ಕೆ ಸಾರೂಪ್ಯ ಸ್ವರೂಪ, ಭಗವಂತನಂತೆ ರೂಪವನ್ನು ತಾಳಿ ಆನಂದವನ್ನು ಅನುಭವಿಸುದು, ಅದು ಒಂದು ವಿಧವಾದ ಮೋಕ್ಷ, ಅದು ಒಂದು ಕ್ಯಾಟಗರಿ ಆಫ್ ಮೋಕ್ಷ. ಅದಾದ ಮೇಲೆ ಸಾಮೀಪ್ಯ ಅಂತೇಳಿ, ಸಾಮೀಪ್ಯ ಅಂದ್ರೆ ಏನು ಅಂತ ಹೇಳಿದ್ರೆ ಭಗವಂತನ ಸಮೀಪದಲ್ಲಿಯೇ ಇರ್ತಾರೆ. ಇವರಿಗೆ ಸಾಯುಜ್ಯ ಆನಂದ, ಭಗವಂತನ ಅವಯವಗಳ ಮೂಲಕವಾಗಿ ಆನಂದ ಅನುಭವಿಸುವ ಶಕ್ತಿ ಇರೋದಿಲ್ಲ, ಆ ಭಗವಂತ ಅವಕಾಶ ಕೊಡೋದಿಲ್ಲ. ಭಗವಂತನಂತೆ ರೂಪವನ್ನು ಇರೋದಿಲ್ಲ, ಅವರಿಗೆ ಸಾರೂಪ್ಯವೂ ಇರೋದಿಲ್ಲ. ಆದ್ರೆ ಭಗವಂತನ ಸಮೀಪದಲ್ಲಿ ವರ್ತನೆ ಮಾಡ್ತಾ, ಭಗವಂತನ ನೋಡ್ತಾ, ಭಗವಂತನ ಸುತ್ತಮುತ್ತಲೇ ಭಗವಂತ ಮೋಕ್ಷ ಮೂರು ನೀವೆಲ್ಲ ಕೇಳಿರ್ತೀವಿ, ವೈಕುಂಠ, ಅನಂತಾಸನ, ಚಿತ್ರದೀಪ, ಮೂರು ಸ್ಥಾನಗಳು ಭಗವಂತನ ಮೋಕ್ಷ ಸ್ಥಾನಗಳು. ಭಗವಂತ ಎಲ್ಲ ಕಡೆ ಇರ್ತಾನೆ, ಎಲ್ಲ ಸರ್ವವ್ಯಾಪಿ, ಆದರೂ ಕಾಣಿಸಿಕೊಡುವಂತಹದ್ದು ಅಂದ್ರೆ ಅಲ್ಲೆಲ್ಲೆಲ್ಲಿ ಕಾಣಿಸಿಕೊಡ್ತಾನೆ. ಭಗವಂತನ ನೋಡ್ತಾ ಭಗವಂತನ ಸುತ್ತಮುತ್ತಲೂ ಹತ್ತರ ಇದ್ದು ಆನಂದವನ್ನು ಅನುಭವಿಸುವಂತಹದ್ದು ಅವರಿಗೆ ಸಾಮೀಪ್ಯ ಆನಂದ ಅಂತೇಳಿ. ಅವರು ಭಗವಂತನನ್ನು ಕಾನ್ಸ್ಟೆಂಟ್ ಆಗಿ ನೋಡ್ತಾ ಇರ್ತಾರೆ, ಭಗವಂತನ ಹತ್ತಿರ ಇರ್ತಾರೆ, ಇದು ಸಾಮೀಪ್ಯ ಆನಂದ. ಇವರಿಗೆ ಸಾರೂಪ್ಯ ಸಾಯುಜ್ಯ ಎರಡೂ ಇಲ್ಲದೆ ಸಾಮೀಪ್ಯ ಆನಂದವನ್ನು ಭಗವಂತ ಕೊಡ್ತಾನೆ, ಇದು ಒಂದು ವಿಧವಾದ ಮೋಕ್ಷ. ಅದಾದ ಮೇಲೆ ಸಾಲೋಕ್ಯ ಅಂತೇಳಿ, ಸಾಲೋಕ್ಯ ಅಂತ ಹೇಳಿದರೆ ಇದು ಭಗವಂತನ ಇರುವಂತಹ ಲೋಕದಲ್ಲೇ ಇರ್ತಾರೆ, ಸಮೀಪದಲ್ಲಿ ಇರೋದಿಲ್ಲ. ಆ ಭಗವಂತನ ಅಲ್ಲಲ್ಲಿ ಆವಾಗ ಆವಾಗ ನೋಡ್ತಾರೆ, ಕಂಟಿನ್ಯೂಸ್ ಆಗಿ ನೋಡೋದಿಲ್ಲ. ಭಗವಂತ ಭಗವಂತ ಇರುವ ಲೋಕದಲ್ಲಿ ಇರ್ತಾರೆ ಅಂತೇಳಿ, ಭಗವಂತ ಆವಾಗ ಆವಾಗ ತಮ್ಮ ಬಿಂಬದಲ್ಲಿ ದರ್ಶನ ಆಗ್ತಾ ಇರುತ್ತೆ, ಆದರೂ ಕೂಡ ಭಗವಂತನನ್ನು ಹೊರಗೂ ನೋಡುವಂತಹ ಒಂದು ಅವಕಾಶ ಕಂಟಿನ್ಯೂಸ್ ಆಗಿ ಅವರಿಗೆ ಸಿಗೋದಿಲ್ಲ. ಇದು ಇವರಿಗೆ ಕಲಗಿರುವಂತಹ ಮಿಕ್ಕ ಲೋಯೆಸ್ಟ್ ಮೋಕ್ಷದಲ್ಲಿ ಇರುವಂತಹ ಲೋಯೆಸ್ಟ್ ಕ್ಯಾಟಗರಿನಲ್ಲಿ ಇರುವಂತಹ ಅವರು, ಅವರಿಗೆ ಸಾಲೋಕ್ಯ ಆನಂದ ಅಲ್ಲಿ ಅಂತೇಳಿ ಈ ವಿಧವಾದ ಮೋಕ್ಷದ ಪ್ರಭೇದಗಳನ್ನು ನಮಗೆ ಅಲ್ಲಿ ಅನುವ್ಯಾಖ್ಯಾನದಲ್ಲಿ, ಆಮೇಲೆ ಉಪನಿಷತ್ ವ್ಯಾಖ್ಯಾನಗಳಲ್ಲಿ, ಆಮೇಲೆ ಭಾಗವತ ಭಾರತದಲ್ಲಿ ಕೂಡ ಇದರ ಪ್ರಸ್ತಾವನೆ ಬರುತ್ತೆ. ಈ ವಿಧವಾದ ಮೋಕ್ಷ ಇರುವಾಗ ಮತ್ತೆ ಲಕ್ಷ್ಮಿಗಿರುವಂತಹ ಮೋಕ್ಷ ಯಾವುದು ರೀ ಅಂತ ಹೇಳಿದ್ರೆ, ಲಕ್ಷ್ಮಿಗೆ ಇರುವಂತಹ ಮೋಕ್ಷ ಈ ಯಾವ ಕ್ಯಾಟಗರಿನಲ್ಲಿ ಬರುವಂತಹ, ಲಕ್ಷ್ಮಿ ನಿತ್ಯ ಮುಕ್ತಳು, ಭಗವಂತನ ಸಮನ ಅಂತೇಳಿ ಅವಳಿಗೆ ಇರುವಂತಹದ್ದೇ, ಅದು ಅದಕ್ಕೊಂದು ಕ್ಯಾಟಗರಿ ಅಂತ ಹೇಳ, ಅದೊಂದೇ ಸಪರೇಟ್ ಬೈ ಇಟ್ ಸೆಲ್ಫ್ ಇನ್ ದ ಸೆನ್ಸ್ ಸಮನ. ಭಗವಂತನಂತೆ ಎಲ್ಲ ಕಡೆ ದೇಶ ಕಾಲಗಳಲ್ಲಿ, ದೇಶತಃ ಕಾಲತಃ ಭಗವಂತನ ಸಮಾನ ವ್ಯಾಪ್ತಿ ಉಳ್ಳವಳಾಗಿ ಭಗವಂತನ ನಿತ್ಯ ಸೇವೆಯನ್ನು ಮಾಡುವವಳು ಲಕ್ಷ್ಮೀದೇವಿ. ಲಕ್ಷ್ಮಿಯ ವಿಶೇಷ ನಿತ್ಯ ಮುಕ್ತಳವಳು. ಸೊ ಅದು ಅಂತ ವಿಶೇಷವಾದ ಸ್ಥಾನ ಲಕ್ಷ್ಮೀನಾರಾಯಣರದು. ಅವರು ಮುಕ್ತ ಅಮುಕ್ತ ಪ್ರಪಂಚದಲ್ಲಿ ಎರಡರಲ್ಲಿಯೂ ಕೂಡ ಇರುವಂತಹ ಉತ್ತಮೋತ್ತಮರಾದ ಭಗವಂತ ಸ್ವತಂತ್ರನಾಗಿದ್ದವನು. ಲಕ್ಷ್ಮಿ ಪರತಂತ್ರಳು, ಕೇವಲ ಭಗವಂತ ಒಬ್ಬನಿಗೆ ಮಾತ್ರ ವಶವಾಗಿರುವಂತಹ ಅವಳು. ಸೊ ಇವರಿಗೆ ಅದಕ್ಕೆ ಇವರನ್ನು ವಿಶೇಷವಾಗಿ ವಾದಿರಾಜಸ್ವಾಮಿಗಳವರು ಶ್ರೀ ಶಿಶುಗುಣಾರ್ಪಣ ಸ್ತೋತ್ರದಲ್ಲಿ ಸ್ತೋತ್ರ ಮಾಡ್ತಾರೆ. ಅದನ್ನು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡ್ತಾ ಬಂದಿದ್ದೀವಿ. ಸೊ ಸಮನಾಖಿಲ ಮಾತಸ್ತು, ಅದು ನೋಡೋಣ. ಯಾ ಸುಗಂಧಾಸ್ಯ ನಾಸಾದಿ ನವದ್ವಾರ ಅಖಿಲೇನ ಯಾ ದುರಾದರ್ಶ ಸರ್ವಸಸ್ಯೋದಯಾರ್ಥಂ ಯಾ ಕರೀಷಿಣಿ ಯಾ ನಿತ್ಯಪುಷ್ಟ ಸರ್ವಾಂಗೈ ಸೌಂದರ್ಯಾದಿ ಗುಣೈರಪಿ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯೇಷಿಯಂ ಮಾತಲ್ಲಕ್ಷ್ಮಿ ನಮಸ್ತುಭ್ಯಂ ಮಾಧವ ಪ್ರಿಯಮಾನಿನಿ ಯುವಾಂ ವಿಶ್ವಸ್ಯ ಪಿತರ ವಿತರೇತರ ಯೋಗಿನೌ ಸಮನಾಖಿಲ ಮಾತಸ್ತ್ವ ಮಮನಾತತ ಯೋಗಿನಿ ಮಮನಾಥೇನ ದೇವಶ್ಚ ವಿಮನಾಶ್ಚಿನ ಸತ್ವೈ. ಅದನ್ನು ನೋಡ್ತಾ ಬಂದಿದ್ದೀವಿ. ಸಮನಾಖಿಲ ಮಾತಸ್ತ್ವಂ, ನೀನು ಸಮನ ಭಗವಂತನಂತೆ ವ್ಯಾಪ್ತಿ ಉಳ್ಳವಳಲ್ಲವೇ ಲಕ್ಷ್ಮೀದೇವಿ ಅಂತೇಳಿ. ಮಾತಃ ತ್ವಂ ಅಮುನಾ ತತಯೋಗಿನಿ, ಮಾತಃ ತಾಯಿ ಜಗತ್ತಿಗೆ ಎಲ್ಲ ಪ್ರಪಂಚಗಳಿಗೆ ಎಲ್ಲರಿಗೂ ತಾಯಿ ತಂದೆ ಲಕ್ಷ್ಮೀನಾರಾಯಣರು, ಸೊ ಎಲ್ಲರಿಗೆ ತಾಯಿಯಾದಂತಹ ಲಕ್ಷ್ಮೀದೇವಿಯೇ. ಅಮುನಾ ತತ ಯೋಗಿನಿ, ಅಮುನಾ ಈ ನಾರಾಯಣನಿಂದ, ತತ ಯೋಗಿನಿ ತತ ವ್ಯಾಪ್ತಳಾಗಿರುವಂತಹ ಅವಳು ಯೋಗಿನಿ ಅಂದ್ರೆ ಒಟ್ಟಿಗೆ ಟುಗೆದರ್ ಯಾವಾಗಲೂ ಭಗವಂತನ ಜೊತೆ ಜೊತೆಲಿ ಇರುವಂತಹ ಅವಳಾಗಿದ್ದೀಯ. ಮಮ ನಾಥೇನ ದೇವಶ್ಚ ವಿಮನಾಶ್ಚ, ಮಮ ನಾಥೇನ ಅಮುನಾ, ನನ್ನ ನನಗೆ ರಕ್ಷಕನಾಗಿದ್ದಾನೆ ಆ ಹರಿ, ಯಾವಾಗಲೂ ಎಲ್ಲರಿಗೂ ಒಡೆಯನಾಗಿದ್ದಾನೆ, ನನ್ನ ಒಡೆಯನು ನನ್ನ ರಕ್ಷಕನಾಗಿರುವಂತಹ ಆ ಹರಿಯೊಂದಿಗೆ ನೀನು ಯಾವಾಗಲೂ ಸೇರಿರ್ತೀಯ. ದೇವಶ್ಚ ವಿಮನಾಶ್ಚ, ದೇವಃ ಭಗವಂತ ಕ್ರೀಡೆ ಲೀಲಾ ಮಾತದಿಂದ ಎಲ್ಲವನ್ನು ಮಾಡುವಂತಹ ಅವನು, ಅವನು ತ್ವಯಿ ನ ಸ ವಿಮನಾಹ, ವಿಮನಾಶ್ಚ ನ ಸತ್ವಯಿ. ವಿಮನ ಅಂತ ಹೇಳಿದರೆ ನಿನ್ನಲ್ಲಿ ಯಾವಾಗಲೂ ಒಂದು ವಿಮುಖನಾಗಿರೋದಿಲ್ಲ, ಭಗವಂತ ಕೋಪ ಮಾಡುವುದಾಗಲಿ ನಿನ್ನ ಮೇಲೆ ಒಂದು ವಿರೋಧ ಭಾವವಾಗಲಿ ಯಾವುದು ಯಾವತ್ತೂ ಕೂಡ ಇರೋದಿಲ್ಲ. ವಿಮನಾಶ್ಚ ನ ಸತ್ವಯಿ, ಸ ಆ ನಾರಾಯಣನು ತ್ವಯಿ ನಿನ್ನಲ್ಲಿ, ವಿಮನಾಹ ನ ಯಾವತ್ತೂ ವಿಮನಸ್ಸನ್ನು ಅಂದ್ರೆ ಒಂದು ತಿರಸ್ಕಾರ ಮನೋಭಾವವನ್ನು ಯಾವತ್ತೂ ಇಡೋದಿಲ್ಲ ಅಂತ ಲಕ್ಷ್ಮಿಯನ್ನು ಸ್ತೋತ್ರ. ಅಂತಹ ಒಂದು ಯಾವತ್ತು ಪ್ರತಿ ಕ್ಷಣವು ಒಟ್ಟಿಗೆ ಇರುವಂತಹ ಮಹಾ ಮಹಿಮಾ ಉಪೇತರು ನೀವು ಅಂತ ಹೇಳಿ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತ್ವಂ ವೇದಮಾನಿನಿ ವೇದವೇದ್ಯ ಕಿಲ ಸತೇ ಪ್ರಿಯ, ತ್ವಂ ಮೂಲ ಪ್ರಕೃತಿ ದೇವಿ ಸಚಾದಿ ಪುರುಷಕ್ಕಿಲ ಅಂತ ಹೇಳಿ, ಇನ್ನಿಬ್ಬರು ಎಂತಹವರು, ಅವನು ವೇದ ಪ್ರತಿಪಾದ್ಯ ದೇವತೆ ಆದರೆ ಶ್ರೀಮನ್ನಾರಾಯಣ ವೇದಗಳಿಂದ ಆದವು, ಅಂತೆ ಮಧ್ಯೇಚ ಸರ್ವತ್ರ ವಿಷ್ಣುದೇವ ಗೀಯತೆ ಅಂತ ಹೇಳಿ. ಭಗವಂತ ವಿಷ್ಣುವು ವೇದಗಳಲ್ಲಿ ಮೊದಲು ಮಧ್ಯ ಕೊನೆ ಎಲ್ಲ ಪ್ರತಿಯೊಂದು ವೇದದ ಶಬ್ದ ಭಗವಂತನನ್ನೇ ತಿಳಿಸಿಕೊಡುತ್ತೆ ಅಂತೇಳಿ. ಅಂತಹ ವೇದ ಪ್ರತಿಪಾದ್ಯನಾಗಿದ್ದಾನೆ, ವೇದೇಶ್ ಸರ್ವೈ ರಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದೇವಚಾಹಂ ಅಂತೇಳಿ ಭಗವದ್ಗೀತೆಯಲ್ಲಿ ನಾರಾಯಣ ತಾನೇ ಹೇಳಿಕೊಂಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅಂತಹ ವೇದ ಪ್ರತಿಪಾದ್ಯ ನಾರಾಯಣನಾದರೆ ವೇದಗಳಿಗೆ ಆ ಒಂದೊಂದು ಶಬ್ದದಲ್ಲಿಯೂ ಒಂದೊಂದು ಅಕ್ಷರದಲ್ಲಿಯೂ ನೆಲೆಸಿದ್ದವಳಾಗಿ ಲಕ್ಷ್ಮೀದೇವಿ ಆ ನಾರಾಯಣನ ಗುಣಗಾನವನ್ನು ಮಾಡ್ತಾ ಇರ್ತಾಳೆ. ಅದಕ್ಕೆ ವೇದದ ಅಭಿಮಾನಿಯಾಗಿದ್ದೀಯ, ಅವನು ವೇದಗಳಿಂದ ತಿಳಿಯಲ್ಪಟ್ಟವನ ಅವನಾಗಿದ್ದಾನೆ. ಸೊ ತ್ವಂ ವೇದಮಾನಿನಿ ವೇದವೇದ್ಯ ಕಿಲ ಸ ತೇ ಪ್ರಿಯ, ಅವನು ನಿನಗೆ ಬಹಳ ಪ್ರಿಯನಾಗಿದ್ದಾನೆ, ಪ್ರೀತಿಪಾತ್ರನಾಗಿದ್ದಾನೆ. ತ್ವಂ ಮೂಲ ಪ್ರಕೃತಿ ದೇವಿ ಸಚ ಆದಿಪುರುಷ ಕಿಲ, ನೀನು ಮೂಲ ಪ್ರಕೃತಿಯಾಗಿದ್ದಿ. ಮೂಲ ಪ್ರಕೃತಿ ಅಂದ್ರೆ ಜಡವಾದದ್ದಲ್ಲವಾ, ಲಕ್ಷ್ಮೀದೇವಿಯನ್ನು ಮೂಲ ಪ್ರಕೃತಿ ಅಂತ ಕರೆಯುವುದು ಹೇಗೆ? ಮೂಲ ಪ್ರಕೃತಿಯೇ ಲಕ್ಷ್ಮೀದೇವಿ ಆಯ್ತಾ ಅಂದ್ರೆ ಪ್ರಕೃತಿ ಅಂತ ಹೇಳಿದ್ರೆ ಜಡ ಪ್ರಕೃತಿ ಚೇತನ ಪ್ರಕೃತಿ, ಜಡ ಪ್ರಕೃತಿ ಕೂಡ ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿಯಿಂದ ಅಭಿಮನ್ಯವಾಗಿರುತ್ತೆ. ಯಾವುದಾದ್ರೆ ಒಂದು ವಸ್ತು ಅಭಿಮಾನಿ ಅಭಿಮನ್ಯವಾದ ವಸ್ತು ಅಂದ್ರೆ ಒಂದು ವಸ್ತುವಿನ ಅಭಿಮಾನಿಯಾಗಿ ಇನ್ನೊಂದು ಚೇತನ ಇದ್ದರೆ ಆ ಚೇತನವನ್ನು ಆ ವಸ್ತುವಿನಿಂದ ಅಡ್ರೆಸ್ ಮಾಡುವುದು ಅದು ಆಕ್ಸೆಪ್ಟಬಲ್ ಯೂಸೇಜ್. ಅಂದ್ರೆ ಇದೇ ವಿಧವಾಗಿ ಕೌಸ್ತುಭ್ರಮಣಿಗೆ ಬ್ರಹ್ಮ ಅಭಿಮಾನಿ ಅಂದ್ರೆ ಕೌಸ್ತುಭ್ರಮಣಿ ಅಂತೇಳಿ ಭಗವಂತನನ್ನು ಚತುರ್ಮುಖ ಬ್ರಹ್ಮನನ್ನು ಕರೆಯಬಹುದು, ಚತುರ್ಮುಖ ಬ್ರಹ್ಮ ಕೌಸ್ತುಭ್ರಮಣಿಗೆ ಅಭಿಮಾನಿ. ಅದೇ ವಿಧವಾಗಿ ಮೂಲ ಪ್ರಕೃತಿಗೆ ಅಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿ, ಮೂಲ ಪ್ರಕೃತಿ ಅಭಿಮಾನಿಯಾಗಿರ ಮೂಲ ಪ್ರಕೃತಿ ಅಂತ ಲಕ್ಷ್ಮಿಯನ್ನು ಕರೆಯುವುದಿದೆ. ಮೂಲ ಪ್ರಕೃತಿ ಅಂತ ಲಕ್ಷ್ಮಿಯನ್ನು ಕರೆದಾಗ ಅದರ ಅರ್ಥ ಏನು ಅಂತ ಹೇಳಿದರೆ ಮೂಲ ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿ ಅಂತ ಅರ್ಥ. ಸೊ ಅದೇ ವಿಧವಾಗಿ ತ್ವಂ ಮೂಲ ಪ್ರಕೃತಿ, ನೀನು ಮೂಲ ಪ್ರಕೃತಿಯಾಗಿದ್ದಿ, ಮೂಲ ಪ್ರಕೃತಿ ಅಭಿಮಾನಿಯಾಗಿದ್ದಿ, ಮೂಲ ಪ್ರಕೃತಿಯನ್ನು ನಿಯಮನ ಮಾಡುವವಳಾಗಿದ್ದಿ, ದೇವಿ ನೀನು ಕ್ರೀಡೆ ಮಾಡುವವಳಾಗಿದ್ದಿ, ಭಗವಂತನ ಇಚ್ಛಾನುಸಾರವಾಗಿ ಎಲ್ಲವನ್ನು ಮಾಡ್ತಾ ಇರ್ತೀಯ, ಲೀಲೆಯಿಂದ ಮಾಡುವವಳಾಗಿದ್ದಿ. ಆ ಭಗವಂತನಾದರೆ ಸಚ ಆದಿಪುರುಷ ಹಕಿಲ, ಅವನು ಆದಿಪುರುಷನಾಗಿದ್ದಾನೆ, ಎಲ್ಲದಕ್ಕೂ ಮೂಲಭೂತನಾದ ಪುರುಷನಾಗಿದ್ದಾನೆ ಆ ಪರಮಾತ್ಮ ಅಂತೇಳಿ. ಸಚ ಆದಿಪುರುಷ ಕಿಲ, ಕಿಲ ಅನ್ನುವ ಶಬ್ದ ಅಲ್ಲವೇ ಅಂತೇಳಿ, ಕಿಲ ಅಂತ ಹೇಳಿದ್ರೆ ಹಾಗಲ್ಲವೇ ಅಂದ್ರೆ ಇಟ್ಸ್ ಡೆಫಿನೆಟ್ಲಿ ಇಟ್ಸ್ ಲೈಕ್ ದಟ್ ಅಂತೇಳಿ ಎಂಫಸಿಸ್ಗೆ ಹೇಳುವಂತಹದ್ದು, ಎಂಫಸೈಸ್ ಮಾಡುವುದಕ್ಕೆ ಕಿಲ ಕಿಲ ಅಂತ ಪ್ರಯೋಗ ಮಾಡ್ತಾರೆ, ಅದು ಎಂಫಸೈಸ್. ಕಿಲ ಬೇರೆ, ಕಿಲ ಬೇರೆ. ಕಿಲ ಅಂತ ಹೇಳಿದ್ರೆ ಅಪೆಂಡಿಕ್ಸ್ ಕೊನೆಗೆ ಬರುವಂತಹದ್ದು, ಅಡೆಂಡಮ್ ಅನ್ನೋದು ಕಿಲ ಅನ್ನೋ ಶಬ್ದ ಅರ್ಥ. ಕಿಲ ಅಂತ ಹೇಳಿದ್ರೆ ಅಲ್ಲವೇ ಅಂತೇಳಿ. ಸೊ ಈ ಯಸ್ತ್ವಾಂ ಉರಸಿ ಧತ್ತೆ ಎಂಬ ಕೌಸ್ತುಭದ್ಯುತಿ ಭಾಸಿತೆ ಸತ್ವಾಂ ನೈವಾಚಿತ ಸರ್ವ ಸ್ಯಾತಿಯೇ ಸತ್ಯಪಿತ್ಯಜೇತ್. ಯಹ ತ್ವಾಂ ಉರಸಿ ಧತ್ತೆ ಅಂಬ, ಅಂಬ ಅಂದ್ರೆ ತಾಯಿ, ಅಮ್ಮ ಅಂಬ, ಅಂಬ ಅನ್ನುವ ಶಬ್ದದಿಂದಲೇ ಅಮ್ಮ ಅನ್ನೋ ಶಬ್ದ ಬಂತು. ಅಂಬ ಅನ್ನೋದು ಮೂಲಭೂತ ಶಬ್ದ, ಅದರಿಂದ ಬಂದ ಶಬ್ದ ಅಮ್ಮ ಅನ್ನೋ ಶಬ್ದ, ಅಂಬ ಅಂದ್ರೆ ತಾಯಿ ಅಂತೇಳಿ. ಯಹ ತ್ವಾಂ ಉರಸಿ ಧತ್ತೆ, ಯಾರಾದರೆ ನಿನ್ನನ್ನು ತನ್ನ ಎದೆಯಲ್ಲಿ ಧಾರಣೆ ಮಾಡಿದ್ದಾನು ಅಂತೇಳಿ. ಸೊ ಯಸ್ತ್ವಾಂ ಉರಸಿ ಧತ್ತೆ ಅಂಬ, ಆ ಎದೆ ಎಂತಾದ್ದು? ಕೌಸ್ತುಭದ್ಯುತಿ ಭಾಸಿತೆ ಅಂತೇಳಿ, ಕೌಸ್ತುಭಮಣಿಯಿಂದ ಆ ಪ್ರಕಾಶದಿಂದ ಹೊಳಿತಾ ಇದ್ದಾನೆ. ಅಂದ್ರೆ ಕೌಸ್ತುಭಮಣಿ ಮೂಲಕವಾಗಿ ದೇಹಕ್ಕೆ ಪ್ರಕಾಶ ಬಂತಲ್ಲ, ಭಗವಂತನ ದೇಹದಲ್ಲಿರುವ ಆ ಹೃದಯ ಸ್ಥಾನ ಯಾವುದಿದೋ ಆ ಹೃದಯ ಸ್ಥಾನದಿಂದ ಕೌಸ್ತುಭಮಣಿಗೆ ಪ್ರಕಾಶ ಬಂದು ಕೌಸ್ತುಭ ದ್ಯುತಿ ಭಾಸ್ತಿ ಕೌಸ್ತುಭನಿಗೆ ಕೌಸ್ತುಭಮಣಿಗೆ ಪ್ರಕಾಶವನ್ನು ಕೊಡುವಂತಹ ಭಾಸವುಳ್ಳವನು ಭಗವಂತ ಅಂತೇಳಿ ನಾವು ಹೇಗೆ ಅರ್ಥ ಮಾಡಬಹುದು ಅಂತ ಹೇಳಿದರೆ ಇದನ್ನು ಭಗವಂತನ ಮಹಿಮೆ ತಿಳಿಯದೇ ಇದ್ದರೆ ಅರ್ಥ ಮಾಡುವುದು ಹೇಗೆ ಕೌಸ್ತುಭಮಣಿಯಿಂದ ಪ್ರಕಾಶಿತವಾದಂತಹ ಎದೆ ಉಳ್ಳವನು ಭಗವಂತ ಅಂತ ಹೇಳಿದರೆ ಭಗವಂತ ಮಹಿಮೆಯನ್ನು ಸರಿಯಾಗಿ ಅರಿತದಂತೆ ಆಗೋದಿಲ್ಲ ಕೌಸ್ತುಭಮಣಿಯಿಂದ ಪ್ರಕಾಶಿತವಾದ ಎದೆ ಉಳ್ಳವನು ಅನ್ನದೇ ಕೌಸ್ತುಭಮಣಿಗೆ ಪ್ರಕಾಶವನ್ನು ಕೊಡುವಂತಹ ಎದೆ ಉಳ್ಳವನು ಭಗವಂತ ಅಂತ ಹೇಳಿ ಅಂತಹ ಕೌಸ್ತುಭದ್ಯುತಿ ಭಾಸಿತೆ ಸತ್ವಾಂ ನೈವಾಚಿತ ಸರ್ವಸ್ಯಾತಿಯೇ ಸತ್ಯಪಿತ್ಯಜೇತ್ ಸ ತ್ವಾಂ ನ ಏವ ಅಚ್ಯುತ ಸರ್ವಸ್ಯ ಅತ್ಯೇ ಸತಿ ಅಪಿ ತ್ಯಜೇತ್ ಅಂತೇಳಿ ನ ಏವ ಅಚ್ಯುತ ನ ತ್ಯಜೇತ್ ಆ ನ ಏವ ಅಚ್ಯುತ ನಲ್ಲಿರುವ ನಕಾರವನ್ನು ತ್ಯಜೇತ್ ಜೊತೆಲಿ ಸೇರಿಸ್ಕೋಬೇಕು ಅನ್ವಯ ಮಾಡುವಾಗ ಸ ಅಚ್ಯುತ ತ್ವಾಂ ಸರ್ವಸ್ಯ ಅತ್ಯೇ ಸತಿ ಅಪಿ ನ ತ್ಯಜೇತ್ ಅಂತೇಳಿ ಆ ಅಚ್ಯುತ ಭಗವಂತನಿಗೆ ಅಚ್ಯುತ ಅಂತ ಹೆಸರು ಏನು ಅಚ್ಯುತ ಅನ್ನುವ ಶಬ್ದಕ್ಕೆ ಚ್ಯುತಿ ಇಲ್ಲದವನು ಏನು ಚ್ಯುತಿ ಇಲ್ಲದವನು ಚ್ಯುತಿ ಅಂದ್ರೆ ನಾಶ ಭಗವಂತ ಚತುರ್ವಿಧ ವೇದ ನಾಶಗಳು ಇಲ್ಲದೆ ಯಾವ ವಿಧವಾದ ನಾಶಗಳು ನಾಲ್ಕು ವಿಧ ಅಂತ ಹೇಳಿ ನಾಲ್ಕು ವಿಧವಾದ ನಾಶಗಳು ಏನು ಅಂತ ಹೇಳಿದರೆ ಸ್ವರೂಪನಾಶ ಒಂದು ಅದೇ ವಿಧವಾಗಿ ದೇಹನಾಶ ಒಂದು ಅದೇ ವಿಧವಾಗಿ ದುಃಖ ಪ್ರಾಪ್ತಿ ಅಪೂರ್ಣತ ಅನ್ನೋದು ಸೊ ಈ ನಾಲ್ಕು ವಿಧವಾದ ನಾಶಗಳು ಭಗವಂತನಿಗೆ ಇಲ್ಲ ಲಕ್ಷ್ಮೀದೇವಿಗೆ ಅಪೂರ್ಣತೆ ಅನ್ನೋದಿದೆ ಅಂದ್ರೆ ಲಕ್ಷ್ಮೀದೇವಿಗೆ ಗುಣತಃ ಪೂರ್ಣತ್ವ ಇಲ್ಲ ಆದ ಕಾರಣದಿಂದ ಲಕ್ಷ್ಮೀದೇವಿಗೆ ಆ ಒಂದು ದೋಷ ಇದೆ ಆದ್ರೆ ಮಿಕ್ಕ ಮೂರು ಇದೆ ಲಕ್ಷ್ಮೀದೇವಿಗೆ ಅಂದ್ರೆ ಏನು ಆ ಮುಕ್ಕ ಮೂರರ ನಾಶವಿಲ್ಲದೆ ಇರುವ ಸ್ಥಿತಿ ಇದೆ ಲಕ್ಷ್ಮೀದೇವಿಗೆ ಸ್ವರೂಪ ನಾಶ ಇಲ್ಲ ದೇಹನಾಶವೂ ಇಲ್ಲ ನಿತ್ಯ ಮುಕ್ತಳಾಗಿದ್ದಾಳೆ ಅದೇ ವಿಧವಾಗಿ ದುಃಖ ಪ್ರಾಪ್ತಿ ಯಾವತ್ತೂ ಇಲ್ಲ ನಿತ್ಯ ಮುಕ್ತಳಾದ ಕಾರಣದಿಂದ ಯಾವತ್ತೂ ದುಃಖ ಇಲ್ಲ ಸೊ ಆ ಮೂರು ಲಕ್ಷ್ಮಿಗಿದೆ ಆ ಗುಣಗಳು ಅಂತ ಭಗವಂತನ ಇದು ಆದರೆ ಆ ನಾಲ್ಕನೆಯದು ಅಪೂರ್ಣತೆ ಅನ್ನುವುದು ಲಕ್ಷ್ಮೀದೇವಿಗಿದೆ ಭಗವಂತನಿಗೆ ಅಪೂರ್ಣತೆ ಅನ್ನುವ ದೋಷವೂ ಇಲ್ಲ ಆ ವಿಧವಾಗಿ ಅಚ್ಯುತನಾಗಿದ್ದಾನೆ ಭಗವಂತ ಅಂತ ಹೇಳಿದ್ರೆ ಯಾವ ವಿಧವಾದ ಚ್ಯುತಿಯೂ ಇಲ್ಲ ಯಾವ ವಿಧವಾದ ದೋಷವೂ ಇಲ್ಲ ಅವನಿಗೆ ಅಂತೇಳಿ ಅಚ್ಯುತ ಅಂತ ಹೇಳಿದ್ರೆ ಇನ್ನೊಂದು ಚ್ಯುತಿ ಇಲ್ಲ ಅಂದ್ರೆ ಅವನಿಗೆ ಅವನ ಸ್ಥಾನವನ್ನು ಬೇರೆಯವರು ತಗೊಂಡು ಬಿಡ್ತಾರನ್ನೋ ಭಯವಿಲ್ಲ ಅವನಿಗೆ ಚ್ಯುತಿ ಇಲ್ಲ ಈಗ ಪದವಿ ತಗೊಂಡ್ರೆ ವಾಯುಪದವಿ ವಾಯುಪದವಿ ವಾಯುದೇವರು ವಾಯುಪದವಿ ಬಿಟ್ಟು ಬ್ರಹ್ಮಪದವಿ ಹೋದಾಗ ಆಮೇಲೆ ಕಳಗಿನವರು ವಾಯುಪದವಿಗೆ ಬರ್ತಾರೆ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದಾಗ ವಾಯುದೇವರು ಬ್ರಹ್ಮಪದವಿಗೆ ಹೋಗ್ತಾರೆ ಇವೆಲ್ಲವೂ ಪದವಿಗಳೇ ಒಂದ್ ಮಿಕ್ಕ ಎಲ್ಲ ಯಾವ್ದು ನೋಡಿದರೂ ಪ್ರಪಂಚದಲ್ಲಿ ರುದ್ರ ಪದವಿ ಶೇಷ ಪದವಿ ಎಲ್ಲವೂ ಪದವಿಗಳು ಸ್ಥಾನಗಳು ಆ ಸ್ಥಾನ ಒಬ್ಬರು ಖಾಲಿ ಮಾಡಿದ್ರೆ ಇನ್ನೊಬ್ರು ಬಂದು ಸೇರ್ಕೊಳ್ತಾರೆ ಆ ಸ್ಥಾನದಲ್ಲಿ ಭಗವಂತನ ಸ್ಥಾನ ಖಾಲಿ ಮಾಡೋದೇ ಇನ್ನೊಬ್ಬರು ಬಂದು ಸೇರ್ಕೊಳ್ಳುವುದನ್ನುವುದಿಲ್ಲ ಅದಕ್ಕೆ ಅವನು ಅಚ್ಯುತ ಅಂತೇಳಿ ಭಗವಂತನಿಗೆ ಹೆಸರು ಅಂತಹ ಅಚ್ಯುತ ನಾಮಕನಾದಂತಹ ಚ್ಯುತಿರಹಿತನಾದಂತಹ ಭಗವಂತ ಅವನು ಸರ್ವಸ್ಯ ಅತ್ಯೇ ಅತ್ಯೇ ಅಂತ ಹೇಳಿದ್ರೆ ಪ್ರಳಯ ಕಾಲ ಸರ್ವಸ್ಯ ಎಲ್ಲವೂ ಪ್ರಳಯದಲ್ಲಿ ಮುಳುಗಿ ಹೋಗಿದೆ ಸರ್ವಸ್ಯ ಅತ್ಯೇ ಸಮಸ್ತ ಜಗತ್ತು ಪ್ರಳಯದಲ್ಲಿ ಮುಳುಗಿ ಹೋದಾಗ ಕೂಡ ಭಗವಂತನನ್ನು ಸರ್ವಸ್ಯ ಅತ್ಯೇ ಸತಿ ಅಪಿ ಆದರೂ ಕೂಡ ಹಾಗಾದರೂ ಕೂಡ ನ ಅಚ್ಯುತ ತ್ವಾಂ ನ ತ್ಯಜೇತ್ ನಿನ್ನನ್ನು ಬಿಡೋದಿಲ್ಲ ಲಕ್ಷ್ಮೀದೇವಿ ಜೊತೆಲೇ ಇರ್ತಾನೆ ಮಹಾಪ್ರಳಯದಲ್ಲಿ ಕೂಡ ಲಕ್ಷ್ಮೀದೇವಿ ಶ್ರೀಭೂದುರ್ಗ ರೂಪದಲ್ಲಿ ಇರುವಂತಹ ಲಕ್ಷ್ಮೀದೇವಿ ಪ್ರಳಯ ಕಾಲದಲ್ಲಿ ಏನು ಮಾಡ್ತಾರೆ ಲಕ್ಷ್ಮೀದೇವಿ ಶ್ರೀದೇವಿ ತಾನು ನೀರಿನ ಜಲರೂಪದಲ್ಲಿ ಲಕ್ಷ್ಮೀದೇವಿ ಅಲ್ಲಿ ಇರ್ತಾಳೆ ಅದೇ ವಿಧವಾಗಿ ಭೂದೇವಿ ಆಲದೆಲೆ ರೂಪದಲ್ಲಿ ಇರ್ತಾಳೆ ದುರ್ಗಾದೇವಿ ಅಕತ್ತಲಿನ ರೂಪದಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾ ಅಲ್ಲಿ ಭಗವಂತನ ಜೊತೆಯಲ್ಲೇ ಇರ್ತಾಳೆ ಈ ವಿಧವಾಗಿ ಆ ಮೂರು ರೂಪದಲ್ಲಿಯೂ ಕೂಡ ಲಕ್ಷ್ಮೀದೇವಿ ಭಗವಂತನ ಸೇವೆಯನ್ನು ಮಾಡ್ತಾ ಭಗವಂತನ ಜೊತೆಲೇ ಇರ್ತಾರಾದ ಕಾರಣದಿಂದ ಮಹಾಪ್ರಳಯದಲ್ಲಿ ಕೂಡ ಲಕ್ಷ್ಮಿಯನ್ನು ಭಗವಂತ ಬಿಡುವುದಿಲ್ಲ ಅಂಥೇಳಿ ಅಂತಹ ಅವರ ಲೋಕವಿಲಕ್ಷಣವಾದಂತಹ ಬಂಧನ ಬಾಂಧವ್ಯವನ್ನು ಹೇಳ್ತಾ ಇದ್ದಾರೆ ದೇವಿತ್ವಂ ಲಲನಾರತ್ನಂ ದೇವೋಸೌ ಪುರುಷೋತ್ತಮ ಯುವಾಂ ಯುವಾನೌ ಸತತಂ ಯುವಯೋರ್ ನ ವಯೋಧಿಕ ಅಂತೇಳಿ ದೇವಿ ತ್ವಂ ಲಲನಾರತ್ನಂ ನೀನು ಸ್ತ್ರೀಗಳಲ್ಲಿಯೂ ಕೂಡ ರತ್ನದಂತೆ ಸ್ತ್ರೀ ಶ್ರೇಷ್ಠಳು ಎಲ್ಲ ಸ್ತ್ರೀಗಳಲ್ಲಿಯೂ ನೀನು ಶ್ರೇಷ್ಠಳಾಗಿದ್ದೀಯಾ ಅಂಥೇಳಿ ದೇವಿ ತ್ವಂ ಲಲನಾರತ್ನಂ ದೇವೋಸೌ ಪುರುಷೋತ್ತಮ ಭಗವಂತ ಪುರುಷೋತ್ತಮ ಅಸೌ ದೇವ ಈ ಭಗವಂತನು ನಾರಾಯಣನು ಪುರುಷೋತ್ತಮನಾಗಿದ್ದಾನೆ ನೀವು ಭಕ್ತಿಯಲ್ಲಿ ಕೇಳಿದಂತೆ ಕ್ಷರಸ್ಥಾಕ್ಷರ ಸರ್ವಾನಿ ಭೂತಾನಿ ಕೂಟಸ್ಥೋಕ್ಷರ ಉಚಿತೆ ಅಂಥೇಳಿ ಅಕ್ಷರಾಕ್ಷರಗಳು ಅವೆರಡಕ್ಕಿಂತಲೂ ಅತೀತ ಅಕ್ಷರಾರ್ಚೋತ್ತಮ ಅಂಥೇಳಿ ಅಕ್ಷರಕ್ಕಿಂತಲೂ ಅಕ್ಷರಕ್ಕಿಂತಲೂ ಇಬ್ಬರಿಗಿಂತಲೂ ಭಗವಂತ ಅಧಿಕವಾಗಿದ್ದು ಎಲ್ಲರನ್ನೂ ಮೀರಿ ನಿಂತಿದ್ದಾನೆ ಅದಕ್ಕೆ ಅಥೋ ಲೋಕೆ ಲೋಕೆ ಅಸ್ಮಿ ವೇದೇಚ ಪ್ರೇತ ಪುರುಷೋತ್ತಮ ಅಂತೇಳಿ ಪುರುಷೋತ್ತಮ ಅಂತೇಳಿ ಪ್ರಸಿದ್ಧನಾಗಿದ್ದಾನೆ ಪರಮಾತ್ಮ ಅಂತೇಳಿ ಆ ವಿಧವಾಗಿ ಪುರುಷೋತ್ತಮ ಅಂತ ಪ್ರಸಿದ್ಧನಾದ ಭಗವಂತ, ಲಲನಾರತ್ನ ಅಂತ ಪ್ರಸಿದ್ಧರಾದಂತಹ ನೀನು, ಈ ನೀವಿಬ್ಬರು ಕೂಡ ಯುವಾಂ, ನೀವಿಬ್ಬರು ಕೂಡ ಯುವಾನೌ ಸತತಂ ಯುವಯೋರ್ ನ ವಯೋಧಿಕ ಅಂತ ಹೇಳಿ, ನೀವು ಇಬ್ಬರು ಕೂಡ ಯುವಾನೌ ಸತತಂ, ಸತತಂ ಯುವಾನೌ, ಯಾವಾಗಲೂ ಕೂಡ ಯೌವನದಲ್ಲಿಯೇ ಇರುವಂತಹ ಅವರು, ನಿತ್ಯ ಯೌವನ ಸಂಪನ್ನರಾಗಿದ್ದೀಯಾ, ನಿಮಗೆ ಓಲ್ಡ್ ಏಜ್ ಮುದುಕತನ ಅನ್ನೋದು ಯಾವತ್ತೂ ಇಲ್ಲವೇ ಇಲ್ಲ. ಯುವಾನೌ ಸತತಂ, ಸತತಂ ಅಂದ್ರೆ ಯಾವಾಗಲೂ, ಯುವಾನೌ ಯುವಕರಾಗಿರ್ತೀರ, ಯುವಾಂ ಅಂದ್ರೆ ನೀವಿಬ್ಬರು, ಯುವಯೋಹೋ ನ ವಯೋಧಿಕ, ನಿಮ್ಮ ಇಬ್ಬರಿಗಿಂತಲೂ ವಯಸ್ಸಿನಲ್ಲಿ ಅಧಿಕವಾಗಿರುವವರು ಯಾರೂ ಇಲ್ಲ. ಇದು ಬಹಳ ಒಂದು ವಿಚಿತ್ರವಾದ, ನೀವು ಯಾವತ್ತೂ ಯುವಕರೇ, ನಿಮ್ಮಕ್ಕಿಂತ ವಯಸ್ಸಿನಲ್ಲಿ ಜಾಸ್ತಿ ಇರುವವರು ಯಾರೂ ಇಲ್ಲ. ಮುದುಕರು ಅಂತ, ನಿಮ್ಮ ಯಾರು ಮುದುಕರಿದ್ದಾರೆ ದೇವತೆಗಳು, ಅವರು ನಿಮ್ಮಕ್ಕಿಂತ ಜಾಸ್ತಿ ಇದ್ದಾರೆ ವಯಸ್ಸಿದ್ದಾರೆ ಅಂತ ಹೇಳಕ್ಕೆ ಆಗುವುದಿಲ್ಲ. ಎಲ್ಲರಿಗಿಂತಲೂ ನಾದಿ ಕಾಲದಿಂದ ಇರುವವರು ನೀವೇ, ನಿಮ್ಮಕ್ಕಿಂತ ವಯಸ್ಸಿನಲ್ಲಿ ಜಾಸ್ತಿ ಇರುವವರು ಯಾರೂ ಇಲ್ಲ, ಯಾವಾಗಲೂ ಯೌವನದಲ್ಲಿ ಇರುವಂತಹ ಅವರು, ಅಂತವ್ರು ನೀವು ಅಂತೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ದೇವಿತ್ವಂ ಲಲನಾರತ್ನ ದೇವೋಸೌ ಪುರುಷೋತ್ತಮ ಯುವಾಂ ಯುವಾನೌ ಸತತಂ ಯುವಯೋರ್ ನವಯೋಧಿಕ ಅಂತೇಳಿ, ತ್ವಂ ಪದ್ಮಿನಿ ಪದ್ಮವಕ್ತರ ಪದ್ಮಾಕ್ಷಿ ಪದ್ಮವಿಷ್ಟರ ಪದ್ಮದ್ವೇಕರ ಪದ್ಮಕೋಶೋದ್ಯಸ್ತನ ಶೋಭನ ಅಂತೇಳಿ. ಇಲ್ಲಿ ತ್ವಂ ಪದ್ಮಿನಿ, ಲಕ್ಷ್ಮೀದೇವಿಗೆ ಪದ್ಮಿನಿ ಅಂತ ಹೆಸರು. ಪದ್ಮಿನಿ ಏನು, ಪದ್ಮ ಅಂದ್ರೆ ತಾಮ್ರ ಪದ್ಮ ಅಂತೇಳಿ. ಇಲ್ಲಿ ಈ ಶಬ್ದಕ್ಕೆ ಅನೇಕ ವಿಧವಾದ ಅರ್ಥಗಳನ್ನು ಹೇಳ್ತಾರೆ. ಯಾವಾಗಲೂ ಕೂಡ ಈ ಪದ್ಮವಕ್ತರ, ವಕ್ತರ ಅಂದ್ರೆ ಪದ್ಮಮುಖ, ಪದ್ಮದಂತೆ ಮುಖವುಳ್ಳವಳು, ಪದ್ಮಾಕ್ಷಿ ಪದ್ಮದಂತೆ ಲೋಟಸ್ ಅಂತೆ ಕಣ್ಣು ಉಳ್ಳವಳು, ಪದ್ಮವಿಷ್ಠರ ಪದ್ಮ ಆಸನದಲ್ಲಿ ಇರುವವಳು, ತ್ವಾ ಪದ್ಮಿನಿ ಪದ್ಮಿನಿ ಅಂತಲೇ ಕರೆಯಲ್ಪಡುವವರು, ಏನು ಈ ಪದ್ಮಕ್ಕೆ ಇಷ್ಟು ಒಂದು ಪ್ರಾಮುಖ್ಯತೆ ಏನು ಕೊಡ್ತಾ ಇದ್ದಾರೆ, ಏನು ಪದ್ಮ ಅನ್ನೋ ಶಬ್ದ, ಪದ್ಮ ಅಂದ್ರೆ ಲೋಟಸ್ ಇದು ಏನು ನೀರಿನಲ್ಲಿ ಇರುತ್ತೆ, ನೀರಿನಲ್ಲೇ ಮುಳುಗಿರುತ್ತೆ, ಆದ್ರೆ ನೀರು ಅದಕ್ಕೆ ಅಂಟುವುದಿಲ್ಲ. ಈ ವಿಧವಾಗಿಲ್ಲ, ಲಕ್ಷ್ಮೀನಾರಾಯಣರು ಅವರ ಇದು ಪದ್ಮದಲ್ಲಿ ಅವರಿಗೆ ಎಲ್ಲರನ್ನು ಹೋಲಿಸುವುದು, ಕಣ್ಣು ಇವೆಲ್ಲ ಹೋಲಿಸುವುದಂದ್ರೆ ಒಂದು ಪೊಯಿಟಿಕ್, ಸುಮ್ಮನೆ ಪೊಯಿಟಿಕ್ ರಿಸೆಂಬ್ಲೆನ್ಸ್ ಮಾತ್ರವೇ ಅಲ್ಲ. ಆ ಪದ್ಮ ಹೇಗಾದರೆ ನೀರಿನಲ್ಲೇ ಮುಳುಗಿದ್ರು ನೀರು ಅದಕ್ಕೆ ಅಂಟೋದಿಲ್ಲ. ಲಕ್ಷ್ಮೀನಾರಾಯಣರು ಈ ಜಗತ್ತಿನಲ್ಲಿ ಸಮಸ್ತ ವ್ಯಾಪಾರವನ್ನು ಮಾಡ್ತಾ ಎಲ್ಲರ ಒಳಗೆ ನಿಂತು ಹೊರಗೆ ನಿಂತು ಒಳಗೆ ಹೊರಗೆ ವ್ಯಾಪ್ತರಾಗಿದ್ದು ಎಲ್ಲ ವ್ಯಾಪಾರಗಳು ಮಾಡ್ತಾ ಇದ್ರು, ಅವರಿಗೆ ಯಾವ ದೋಷವೂ ಹತ್ತುವುದಿಲ್ಲ. ದೇ ಆರ್ ನಿರ್ಲಿಪ್ತರಾಗಿರ್ತಾರೆ, ಅಂದ್ರೆ ಲೇಪ ಇಲ್ಲ, ಅವರಿಗೆ ಯಾವ ದೋಷವೂ ಹತ್ತುವುದಿಲ್ಲ. ನಥಿಂಗ್ ಸ್ಟಿಕ್ಸ್ ದೇಮ್, ಯಾವುದು ಅವ್ರಿಗೆ ಅಂಟೋದಿಲ್ಲ. ಈ ವಿಧವಾಗಿ ನೀರಿನಲ್ಲಿರುವ ತಾಮ್ರಕ್ಕೆ ಏನು ಅಂಟೋದಿಲ್ಲ, ಆಗ ಅವ್ರಿಗೆ ಏನು ಅಂಟೋದಿಲ್ಲ. ಅದಕ್ಕೆ ಈ ವಿಧವಾದ ಕಂಪ್ಯಾರಿಸನ್. ಪದ್ಮದಂತೆ ಕಣ್ಣುಗಳಿವೆ, ನೋಡ್ತಾರೆಲ್ಲ, ನೋಡಿದರೂ ಅವರಿಗೆ ಯಾವುದರಿಂದಲೂ ಮೋಹ ಉಂಟಾಗುವುದಿಲ್ಲ. ಈ ವಿಧವಾಗಿ ಇರುವಂತ ಕಾರಣದಿಂದ ಪದ್ಮ ಅಂತ ಹೋಲಿಸುವುದೊಂದು. ಇನ್ನು ಪದ್ಮ ಪದ್ಮಿನಿ ಅಂದ್ರೆ ಪದ, ಭಗವಂತನ ಪಾದಗಳಲ್ಲಿಯೇ ಮಾ ಜ್ಞಾನವನ್ನು ಇಟ್ಟವಳು, ಅಂದ್ರೆ ಭಗವಂತನ ಪಾದದ ಜ್ಞಾನ, ಪಾದದ ಧ್ಯಾನ, ಪಾದದಲ್ಲಿಯೇ ಮನಸ್ಸನ್ನು ಯಾವಾಗಲೂ ಇಟ್ಟಿರ್ತಾಳಾದ್ರಿಂದ ಪದ್ಮಿನಿ ಲಕ್ಷ್ಮೀದೇವಿ ಭಗವಂತನ ಪಾದಗಳಲ್ಲಿಯೇ ಮನಸ್ಸನ್ನು ನಿಲ್ಲಿಸಿದಂತಹವಳಾದ ಕಾರಣ ಪದ್ಮಿನಿ ಅಂತ ಲಕ್ಷ್ಮೀದೇವಿಗೆ ಹೆಸರು. ತ್ವಂ ಪದ್ಮಿನಿ ಪದ್ಮವಕ್ತ್ರ ಪದ್ಮಾಕ್ಷಿ ಪದ್ಮವಕ್ತ್ರ, ವಕ್ತಂದ್ರೆ ಮುಖ, ಪದ್ಮದಂತ ಮುಖ ಉಳ್ಳವಳು, ಪದ್ಮಾಕ್ಷಿ ಪದ್ಮದಂತ ಕಣ್ಣು ಉಳ್ಳವಳು, ಪದ್ಮವಿಷ್ಟರ ಅಂದ್ರೆ ಪದ್ಮ ಆಸನದಲ್ಲಿ ಕೂತವಳು. ಪದ್ಮಾಸನ ಮತ್ತು ಪದ್ಮಾಸನ ಅನ್ನುವುದು ಅದೇ, ಪದ್ಮಾಸನ ಅಂತ ಹೇಳಿದರೆ ಆ ಒಂದು ವಿಧವಾದ ಆಸನ, ಆ ಆಸನ ಸ್ಥಿರವಾದ ಆಸನ. ಆ ಪದ್ಮ ಆಸನದಲ್ಲಿದ್ದಾಳೆ ಅಂತ ಹೇಳಿದರೆ ಪದ್ಮ ಆಸನ ಅಂದ್ರೆ ಪದ್ಮದಂತೆ ಯಾವುದು ಅವ್ರಿಗೆ ಹತ್ತದೇ ಇರುವಂತಹ ಒಂದು ಆಸನ. ಸೊ ನಥಿಂಗ್ ಸ್ಟಿಕ್ಸ್ ದೆಮ್ ಅನ್ನುವ ಅರ್ಥದಲ್ಲಿ ಪದ್ಮಾಸನದಲ್ಲಿದ್ದಾಳೆ ಅಂತ ಹೇಳಿ. ಪದ್ಮದ್ವಯಕರ, ಎರಡು ಕೈಗಳಲ್ಲಿ ಎರಡು ಪದ್ಮಗಳನ್ನು ಧಾರಣೆ ಮಾಡಿದ್ದಾಳೆ ಅಂತೇಳಿ ಲಕ್ಷ್ಮೀದೇವಿ. ಪದ್ಮದ್ವಯಕರ, ಕೆಲವು ಕಡೆ ಪದ್ಮದ್ವಯಧರ ಅಂತೇಳಿ ಹಾಕಿರ್ತಾರೆ. ಪದ್ಮದ್ವಯಕರ ಅನ್ನೋದು ಪ್ರಸಿದ್ಧವಾದಂತಹ ಪಾಠ. ಪದ್ಮಕೋಶ ಉದ್ಯತ್ ಸ್ತನ ಶೋಭನಾ ಅಂತೇಳಿ, ಪದ್ಮಕೋಶ, ಪದ್ಮಕೋಶ ಅಂತ ಹೇಳಿದ್ರೆ ದ ಲೋಟಸ್ ಬಡ್ ಇದ್ದಂತೆ, ಅದಂತಹ ಉದ್ಯತ್ ಸ್ತನ ಶೋಭನಾ ಅಂತೇಳಿ, ಮೇಲಿತ್ತುವಂತಹ ಸ್ತನಗಳಿಂದ ಶೋಭಿಸುವಂತಹ ಅವಳು. ಏನು ವಾದಿರಾಜ ಸ್ವಾಮಿಗಳು ಹೀಗೆ ವರ್ಣನೆ ಮಾಡ್ತಾ ಇದ್ದಾರಲ್ಲವ ಅಂತೇಳಿ, ತಾಯಿ ಅನ್ನುವ ಆ ಭಾವನೆ ಯಾವತ್ತೂ ಇರಬೇಕಂತೇಳಿ, ತಾಯಿಯು ತನ್ನ ಸ್ತನ್ಯ ಪಾಣದಿಂದ ಮಕ್ಕಳನ್ನು ಕಾಪಾಡ್ತಾಳೆ. ಲಕ್ಷ್ಮೀದೇವಿ ಎಲ್ಲ ವಿಧವಾಗಿಯೂ ಈ ಸಮಸ್ತ ಜಗತ್ತನ್ನು ರಕ್ಷಣೆ ತಾಯಿಯಂತೆ ರಕ್ಷಣೆ ಮಾಡ್ತಾ ಇರ್ತಾಳಾದ ಕಾರಣದಿಂದ ತಾಯಿಯ ರೂಪದಲ್ಲಿ ಲಕ್ಷ್ಮಿಯನ್ನು ಯಾವಾಗಲೂ ನೋಡಬೇಕು ಅನ್ನುವ ಭಾವನೆಯಿಂದ ಪದ್ಮಕೋಶೋದ್ಯಸ್ಸನ ಶೋಭನ ಅಂತೇಳಿ, ತಾಯಿಯಂತೆ ನಮ್ಮನ್ನು ಕಾಪಾಡುವಂತಹ ಲಕ್ಷ್ಮೀದೇವಿ ಅಂತೇಳಿ ಇಲ್ಲಿ ಅವರ ತಾಯಿಯ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಪದ್ಮಹಸ್ತ ಪದ್ಮಪಾದ ಪದ್ಮನಾಭ ಮನಪ್ರಿಯ ಪದ್ಮೋದ್ಭವಸ್ಯ ಜನನಿ ಪದ್ಮಾತ ವರವರ್ಣಿನಿ ಅಂತೇಳಿ. ಪದ್ಮಹಸ್ತ, ಪದ್ಮಹಸ್ತ ಅಂದ್ರೆ ಪದ್ಮದಂತೆ ಕೈ ಉಳ್ಳವಳು ಅಂತೇಳಿ. ಪದ್ಮ ಲಕ್ಷ್ಮಿಯ ಕೈಗಳು ಕಮಲದಂತೆ ಇದೆ, ಸುಕುಮಾರವಾಗಿಯೂ ಇದೆ, ಸುಂದರವಾಗಿಯೂ ಇದೆ ಪದ್ಮಹಸ್ತ ಅಂತೇಳಿ. ಪದ್ಮಪಾದ, ಪಾದಪದ್ಮಗಳು, ಎಲ್ಲರೂ ಪಾದಗಳನ್ನು ಪದ್ಮಗಳಲ್ಲಿ ಹೋಲಿಸುವಂತಹದ್ದಿದೆ. ಲಕ್ಷ್ಮಿ ಪಾದಗಳು ಪದ್ಮದಂತೆ ಇದೆ ಅಂತೇಳಿ. ಇನ್ನೊಂದು ಕೂಡ ಏನು ಅಂತ ಹೇಳಿದ್ರೆ, ಈ ಪದ್ಮದ ಜೊತೆಲಿ ಹೋಲಿಸುವುದು, ಪದ್ಮದಲ್ಲಿ ಹನಿ ಇರುತ್ತೆ, ಆ ಹನಿಗೋಸ್ಕರವಾಗಿ ದುಂಬಿಗಳು ಬೀಸ್ ಅಂತ, ಹನಿ ಬೀಸ್, ದೇ ಗೋ ಟು ದಿ ಲೋಟಸ್ ಫ್ಲೋರ್. ನಾವು ಕೂಡ ಭಕ್ತಿಯಿಂದ ಆ ಪಾದಗಳ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಪಾದಗಳಲ್ಲಿ ಹೇಗಾದ್ರೆ ದುಂಬಿಗಳು ಕಮಲದ ಹತ್ತಿರ ಓಡಿಕೊಂಡು ಹೋಗುತ್ತೋ, ನಾವು ಅವರ ಪಾದಗಳ ಹತ್ರ ಓಡಿಕೊಂಡು ಹೋಗಬೇಕಂತೇಳಿ. ಆ ವಿಧವಾಗಿ ಪಾದಪದ್ಮಗಳಂತ ಹೇಳುವಾಗ ದುಂಬಿಯಂತೆ ನಾವು ಆ ಪಾದಗಳಲ್ಲಿ ಹೋಗಿ ಸೇರಬೇಕು ಅನ್ನುವ ಆ ಮೆಸೇಜ್, ಆ ಸಂದೇಶವನ್ನು ಕೂಡ ಕೊಡುವಂತಹ ಶಬ್ದ ಪದ್ಮಹಸ್ತ, ಪದ್ಮಪಾದ. ಪದ್ಮನಾಭ ಮನಪ್ರಿಯ ಅಂತೇಳಿ, ಪದ್ಮನಾಭ ನಾರಾಯಣ, ಪದ್ಮನಾಭ ಕಮಲನಾಭ, ಅವನು ತನ್ನ ಹೊಕ್ಕಳಿಂದ ಪದ್ಮವನ್ನು ಹುಟ್ಟಿಸಿ ಆ ಪದ್ಮದ ಮೂಲಕವಾಗಿ ಚತುರ್ಮುಖ ಬ್ರಹ್ಮನಿಗೆ ಜನ್ಮವನ್ನು ಕೊಟ್ಟಿದ್ದಾನೆ ಸೃಷ್ಟಿ ಮಾಡುವಂತೇಳಿ ಅಂತೇಳಿ. ಅಂತಹ ಪದ್ಮನಾಭ ಅಂತ ಕರೆಯಲ್ಪಡುವ ಶ್ರೀಮನ್ನಾರಾಯಣನ ಮನಸ್ಸಿಗೆ ಪ್ರಿಯಲಾದವಳು ಅಂತೇಳಿ. ಪದ್ಮನಾಭ ಮನ ಪ್ರಿಯ, ಭಗವಂತನ ಕಮಲನಾಭನಾದ ಭಗವಂತನ ಮನಸ್ಸಿಗೆ ಪ್ರಿಯಲಾದಂತಹ ಲಕ್ಷ್ಮೀದೇವಿಯೇ. ಪದ್ಮೋದ್ಭವಸ್ಯ ಜನನಿ ಪದ್ಮಾತ ವರವರ್ಣೀಯ, ಪದ್ಮೋದ್ಭವಸ್ಯ ಜನನಿ. ಪದ್ಮ ಉದ್ಭವ, ಪದ್ಮ ಉದ್ಭವ ಅಂದ್ರೆ ಪದ್ಮದಲ್ಲಿ ಜನ್ಮ ತಾಳಿದವನು ಚತುರ್ಮುಖ ಬ್ರಹ್ಮ. ಅಂತಹ ಚತುರ್ಮುಖ ಬ್ರಹ್ಮನಿಗೆ ತಾಯಿಯಾಗಿದ್ದಿ, ಅಂದ್ರೆ ಚತುರ್ಮುಖ ಬ್ರಹ್ಮನಿಗೆ ಕೂಡ ಜನ್ಮವನ್ನು ಕೊಟ್ಟಂತಹ ಲಕ್ಷ್ಮೀದೇವಿ ಪದ್ಮೋದ್ಭವಸ್ಯ ಜನನಿ ಅಂತೇಳಿ. ಪದ್ಮೋದ್ಭವನಾದ ಚತುರ್ಮುಖ ಬ್ರಹ್ಮನಿಗೆ ತಾಯಿಯಾದಂತಹ ಲಕ್ಷ್ಮೀದೇವಿ, ಜಗತ್ತಿಗೆ ಜಗನ್ಮಾತೆಯೂ ಆಗಿದ್ದಿ, ಚತುರ್ಮುಖ ಬ್ರಹ್ಮನಿಗೂ ತಾಯಿಯಾಗಿದ್ದೀಯ. ಅಂತಹ ಪದ್ಮ ಚ ವರವರ್ಣಿನಿ, ವರವರ್ಣಿನಿ ವರ್ಣ ಅಂದ್ರೆ ಬಣ್ಣ, ವರ ಶ್ರೇಷ್ಠವಾದಂತಹ, ವರವರ್ಣಿನಿ ಶ್ರೇಷ್ಠವಾದ ಬಣ್ಣವುಳ್ಳವಳು, ಪದ್ಮ ಅಂತ ಕರೆಯಲ್ಪಡುವವಳು. ಲಕ್ಷ್ಮೀದೇವಿ ಪದ್ಮಿ ಅಂತ ಹೆಸರಿದ್ದಂತೆ ಪದ್ಮ ಅಂತ. ಏನು ಅಪ್ರಾಕೃತವಾದ ಲಕ್ಷ್ಮೀದೇವಿಗೆ ಮತ್ತೆ ಬಣ್ಣ, ಬಣ್ಣ ಅನ್ನೋದು ಪ್ರಾಕೃತವಲ್ಲವೇ, ಪ್ರಾಕೃತವಾದ ಬಣ್ಣ ಅಪ್ರಾಕೃತವಾದ ಲಕ್ಷ್ಮೀದೇವಿಗೆ ಹೇಗೆ ಬಂತು? ಶ್ರೇಷ್ಠವಾದ ಬಣ್ಣ ಇದೆ ಅಂತ ಹೇಳಿದ್ರೆ ಪ್ರಾಕೃತ ಅಂತ ಹೇಳಿದ್ರೆ ಪ್ರಾಕೃತವಾದ ಒಂದು ಶಬ್ದ ಪ್ರಯೋಗ ಮಾಡಿದಂತ ಆಗೋದಿಲ್ಲವೇ ಅಂತ ಸಂಶಯ ಬರುತ್ತೆ. ಬಣ್ಣ ಅಂತ ಹೇಳಿದೆ, ವರ್ಣ ವರ್ಣಿನಿ ಅಂತ ಹೇಳಿದೆ, ವರ್ಣನ ಅಕ್ಷರಗಳು ಅಂತಲೂ ಹೆಸರಿದೆ. ಒಂದು ಲಕ್ಷ್ಮೀದೇವಿ ಅಪ್ರಾಕೃತವಾದ ಬಣ್ಣವೂ ಇದೆ, ಪ್ರಾಕೃತವಾದ ಬಣ್ಣ ಇದ್ದಂತೆ ಅಪ್ರಾಕೃತವಾದ ಬಣ್ಣ ನಮ್ಮ ಕಣ್ಣಿಗೆ ಕಾಣಿಸುತ್ತಿಲ್ಲ, ಅಪ್ರಾಕೃತವಾದ ಬಣ್ಣ ಇದೆ, ಅದು ಒಂದಿದೆ ಅಷ್ಟೇ ಅಲ್ಲದೆ ಇನ್ನೊಂದು ವಿಧವಾಗಿ ನೋಡಿದರೆ ಶ್ರೇಷ್ಠವಾದ ವರ್ಣಗಳಂದ್ರೆ ಅಕ್ಷರಗಳು, ಆ ವರ್ಣಗಳ ಅಕ್ಷರಗಳಿಂದ ಕೂಡಿದವಳು ಲಕ್ಷ್ಮೀದೇವಿ. ವೇದ ಅಭಿಮಾನಿಯಾದ ಕಾರಣದಿಂದ ಶ್ರೇಷ್ಠವಾದ ವರ್ಣಗಳು, ಶ್ರೇಷ್ಠವಾದ ಅಕ್ಷರಗಳಂತೇಳಿದರೆ ವೇದಾಕ್ಷರಗಳು, ಅದರಿಂದ ಕೂಡಿದವಳಾದ ಕಾರಣದಿಂದ ಲಕ್ಷ್ಮೀದೇವಿಗೆ ವರವರ್ಣಿ ಅನ್ನುವ ಆ ಶಬ್ದ ಆ ವಿಧವಾಗಿಯೂ ನಾವು ನೋಡಬಹುದು. ವಿಧವಾಗಿ ಪದ್ಮ ಚ ವರವರ್ಣಿನಿ, ವೇದ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯೇ, ಇಲ್ಲ ಸುಂದರಳಾದ ಲಕ್ಷ್ಮೀದೇವಿ ಅಂತೇಳಿ ಸುಂದರ ದೇಹವುಳ್ಳವಳು ಅಂತ ಎರಡು ಅರ್ಥವನ್ನು ಮಾಡಬಹುದು. ಪದ್ಮಹಸ್ತ, ಪದ್ಮಪಾದ, ಪದ್ಮನಾಭಮನ ಪ್ರಿಯ, ಪದ್ಮೋದ್ಭವಸಿದರಿನಿ, ಪದ್ಮ ಚ ವರವರ್ಣಿನಿ ಅಂತೇಳಿ ಇಲ್ಲಿಗೆ ಆಗಿದೆ. ನಾವು ಮಿಕ್ಕ ಶ್ಲೋಕಗಳನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವಾತ್ ಕರೋಮಿ ಇತ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು.